గుణశ్రగుణజ్ఞం సద్గుణైకాగువాసం శమదమ పరినిష్టం సత్వనిష్టం వరిష్టం సకల సుజనశిష్టం నిత్య నిర్ధూత కష్టం హయముఖపదనిష్టం మాం భజంతు ప్రపన్నా.
శబ్దు జాస్తి ఎల్లో ఆగ్తారు, ఫ్యాన్ శబ్ద ఎల్లో జాస్తి ఆగ్తారు. బిడి
ಇಂದು ಯಾವುದು ಕರಡಿ ಶಬ್ದ ಬರ್ತಾ ಇದೆ? ಹೌದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪ್ರಭುತಾಂ ಕಲ್ಪವೃಕ್ಷಾಯ ಅನುಮತಾಂ ಕಾಮಧೇನವೇ ನೀಲಾಕರಾಚಿತಾನಂತ ಲೀಲಾ ಗೋಪಾಲ ಭಾವಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ಮಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜ ಪದದ್ವಂದ್ವ ವಾರಿವ್ಯಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾಭವಂತೇವ ಶುಭದೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶಾಂಘು ಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿರಾಕ್ಷೇತ್ರಂ ಶೇಷದಾಸಗುರುಂ ಭಜೇ. ನಿನ್ನೆ ಹೇಳಿದ್ದೆಲ್ಲ ಚೂರು ಒಂದ್ಸಲ ಮೆಲುಕು ಹಾಕಿದ್ದೀರಾ? ವಾಲ್ಯೂಮ್ ಜಾಸ್ತಿ. ಐಕ್ಯ ಚಿಂತನಾ ವಿಧಾನ ನಮ್ಮ ಶರೀರದಲ್ಲಿರುವಂತ ಬ್ರಹ್ಮಾಂಡದೊಳಗಿರುವ ಅನೇಕ ಜೀವರ ಶರೀರದೊಳಗಿರುವಂತ ಭಗವದ್ ರೂಪಗಳ ಐಕ್ಯ ಚಿಂತನಾ ವಿಧಾನ ಇದು ಬಹಳ ಪ್ರಧಾನವಾದ್ದು. ಇದು ಎಲ್ಲಿ ಹೋದರೂ ನಮಗೆ ಬೇಕಾಗಿರುವಂತಹ ಚಿಂತನೆ. ನಿನ್ನೆ ಹೇಳಿದ್ದೆ, ಇನ್ನೊಂದು ಸಲ ನೋಡಿಕೊಂಡ್ರೆ ಭಗವಂತನ ರೂಪಗಳೆಂಥವು ಅಂದರೆ ಒಂದು ರೂಪದೋಳ್ ಅನಂತ ರೂಪಗಳು. ಅನಂತ ಭಗವದ್ ರೂಪಗಳಿದ್ದರೆ ಆ ಅನಂತ ಭಗವದ್ ರೂಪಗಳಲ್ಲಿ ಒಂದು ರೂಪ ತಗೊಂಡರೆ ಆ ಒಂದರಲ್ಲಿ ಅನಂತ ರೂಪಗಳು ಚಿಕ್ಕ ಚಿಕ್ಕದಾಗಿ ನಿಂತಿರುತ್ತೆ. ಅದು ಹೇಗಿರುತ್ತೆ ಎಂಬುದು ಸ್ವಲ್ಪ ನಮ್ಮ ಕಲ್ಪನೆಗೆ ಬರಬೇಕಾಗುತ್ತೆ. ಅದು ಬಾರದಿದ್ರೆ ಏನೋ ಇವೆಯಂತೆ 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 ಅಂತ ಬರುತ್ತಷ್ಟೆ. ಹಾಗಾದರೆ ಈಗ ದೇವರ ರೂಪಗಳನ್ನು ವರ್ಣನೆ ಮಾಡುತ್ತಾರೆ. ಒಂದು ರೂಪ ತಗೊಳ್ಳೋಣ, ಯಾವುದಾದರೂ ಒಂದು ರೂಪ ತಗೊಂಡರೆ ಆ ರೂಪ ಹೇಗಿರುತ್ತೆ ಅದಕ್ಕೆ ಹೇಳ್ತಾರೆ. ದೇವರ ಮುಖ, ಬಿಂಬ ಮೂರ್ತಿಯ ಮುಖ ನಾರಾಯಣ ರೂಪಗಳಿಂದ ತಯಾರಾದದ್ದು. ನಾರಾಯಣನೇ ದೇವರ ಮುಖ ಅಂತಾರೆ. ಪ್ರದ್ಯುಮ್ನ ದೇವರ ಕೈ ಅಲ್ಲ, ಯಾವ ದೇವರ ಕೈ? ನಾರಾಯಣ ರೂಪ, ಆ ರೂಪದ ಕೈ ಏನಿದೆ ಅದು ಪ್ರದ್ಯುಮ್ನ ರೂಪ ಅಂದ್ರು. ನಮಗೆ ಅರ್ಥವೇ ಆಗಲ್ಲ ಅಂದ್ರೆ ಕೈ ತೆಗೆದು ಒಂದು ಪ್ರದ್ಯುಮ್ನ ರೂಪ ಇಟ್ಟವೋ ಇಡೋದೋ ಅಲ್ಲ. ಹಾಗಾದರೆ ಚಿಕ್ಕ ದುಷ್ಟ ಅಂತ ಚಿಕ್ಕ ಚಿಕ್ಕ ಪ್ರದ್ಯುಮ್ನ ರೂಪಗಳು ಸಕ್ಕರೆ ಗೊಂಬೆಗಳು ನಿಮ್ಮ ಕೈ ಕೊಟ್ಟಿದ್ದಾಯಿತು, ಹಾಗೆ ಅಂಟು ಕೊಟ್ಟಿದ್ದಾಯಿತು. ನಿಮಗೆ ಹೇಳಿದ್ದೇನು, ಒಂದ ಕೈಯ ಆಕೃತಿ ಬರಬೇಕು. ಕೈ ಆಕೃತಿ ಬರುವಂತೆ ಈ ಚಿಕ್ಕ ಚಿಕ್ಕ ಪ್ರದ್ಯುಮ್ನ ರೂಪಗಳನ್ನ ಜೋಡಿಸಿ. ಅದು ನೀವು ಹೇಗೆ ಬೇಕಾದ್ರೆ ಜೋಡಿಸಬಹುದು, ರಿವರ್ಸ್ ಮಾಡ್ತಿರೋ ಹೇಗೆ ಮಾಡ್ತಿರೋ, ಒಟ್ಟಾರೆ ಒಂದಕ್ಕೊಂದು ಕೂತಿರಬೇಕು. ಒಂದು ಕೈಯ ಆಕೃತಿ ತಯಾರಾಗಬೇಕು. ಹಾಗಾದ್ರೆ ಏನಾಯ್ತು, ದೇವರ ನಾರಾಯಣ ರೂಪ ಆದರೆ ಆತನ ಕೈ ತುಂಬಾ ಪ್ರದ್ಯುಮ್ನ ರೂಪಗಳು. ಸರಿ, ಆ ಒಂದು ಕೈಯಲ್ಲಿರುವ ಒಂದು ಪ್ರದ್ಯುಮ್ನ ರೂಪ ತಗೊಳ್ಳೋಣ. ಆ ಒಂದು ಪ್ರದ್ಯುಮ್ನ ರೂಪಕ್ಕೂ ಮತ್ತು ಕೈ ಅಂತಹದ್ದು ಪ್ರದ್ಯುಮ್ನ ರೂಪವೇ. ಆ ಪ್ರದ್ಯುಮ್ನ ರೂಪದ ಕೈಯು ಚಿಕ್ಕ ಚಿಕ್ಕ ಪ್ರದ್ಯುಮ್ನ ರೂಪಗಳಿಂದ ತಯಾರಾದ್ದು. ಹಾಗೆ 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 ಒಳಗೆ ಹೋಗ್ತಾ ಇದ್ರೆ ಒಂದು ರೂಪದೋ ಅನಂತ ರೂಪಗಳು ಹೀಗಿವೆ ಭಗವಂತನದ್ದು. ಆದ್ದರಿಂದ ಎಲ್ಲಿಗೆ ಇವಾಗ ಬರ್ತಾ ಇರೋದು ಅಂದರೆ ಈ ಜಗತ್ತಿನಲ್ಲಿ 14 ಲೋಕಗಳು, 14 ಲೋಕಗಳಲ್ಲಿ 14 ಲೋಕಾಭಿಮಾನಿ ದೇವತೆಗಳು, ಆ ಲೋಕದಲ್ಲಿರುವ ಸಕಲ ಸಜ್ಜನರು ಎಲ್ಲರಲ್ಲಿ ಭಗವದ್ ರೂಪಗಳು ತುಂಬಿ ಹೋಗಿವೆ. ಎಷ್ಟು ಎಲ್ಲರಲ್ಲಿ ಸೇರಿ? ಅನಂತ, ಎಣಿಸಲಿಕ್ಕಾಗದಷ್ಟು. ಈ ಅನಂತ ಭಗವದ್ ರೂಪಗಳಲ್ಲಿ ನಮ್ಮ ಬಿಂಬಮೂರ್ತಿಯು ಒಂದು, ಹೌದೋ ಅಲ್ವೋ? ಹಾಗಾದರೆ ದೇವರ ರೂಪಗಳ ಲಕ್ಷಣ ಪ್ರಕಾರ ಅನಂತ ರೂಪಗಳಲ್ಲಿ ಒಂದು ರೂಪ ತಗೊಂಡರೆ ಆ ರೂಪದಲ್ಲಿ ಎಲ್ಲಾ ರೂಪಗಳು ಇರಬೇಕು ಅಲ್ವೋ? ಹಾಗಾದರೆ ನಮ್ಮ ಒಳಗಿರುವ ಮೂರ್ತಿಯನ್ನ ತಗೊಂಡರೆ ಜಗತ್ತಿನಲ್ಲಿರುವ ಅನಂತ ರೂಪಗಳು ಇಲ್ಲಿ ಇರಲೇಬೇಕು ದೇವರ ಧರ್ಮ ಪ್ರಕಾರ. ಹಾಗಾದ್ರೆ ಏನಾಯ್ತು? ಚುಟುಕಾಗಿ ನಿಮ್ಮೆಲ್ಲರಲ್ಲಿ ಒಂದು ಕ್ಷಣ ನೋಡಿದ ಕೂಡಲೇ ನಿಮ್ಮ ನಿಮ್ಮ ಬಿಂಬಮೂರ್ತಿಯನ್ನು ಚಿಂತನೆ ಮಾಡುವ ಕಾಲಕ್ಕೆ ಜಗತ್ತಿನಲ್ಲಿರುವ ಸಕಲರ ಬಿಂಬಗಳು ಅಲ್ಲಿ ನಿಂತಿವೆ. ಜಗತ್ತಿನಲ್ಲಿರುವ ಎಲ್ಲಾ ಜೀವರಾಶಿಯಲ್ಲಿರುವ ದೇವರ ರೂಪಗಳು ನಿಂತಿವೆ. ಅಷ್ಟೇ ಅಲ್ಲ, ಇನ್ಯಾವ್ದ್ಯಾವ್ದು ನಿಂತಿದೆ ನೋಡೋಣ. ಅಂದರೆ ಜಗತ್ತಿನಲ್ಲಿರುವ ಎಷ್ಟು ಕ್ಷೇತ್ರಗಳಿವೆ, ಆ ಕ್ಷೇತ್ರದಲ್ಲಿರುವ ಮೂರ್ತಿಗಳೇನೇನಿವೆ ಅವೆಲ್ಲವೂ ಕೂಡ ಅನಂತ ರೂಪಗಳಲ್ಲಿ ಬರುತ್ತೋ ಇಲ್ವೋ? ಹಾಗಾದರೆ ನಮ್ಮ ಹೃದಯದಲ್ಲಿರುವ ರೂಪದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿರುವ ಮೂರ್ತಿಗಳು ಬರಬೇಕಲ್ಲ, ಇವೆ ಅಂತಾಯಿತು. ತಿರುಪತಿಯ ಶ್ರೀನಿವಾಸನು ನಮ್ಮ ಹೃದಯದಲ್ಲೇ ಇದ್ದಾನೆ, ಚೂರು ವ್ಯತ್ಯಾಸವಿಲ್ಲದೆ. ಅಲ್ಲ, ಥಿಯರಿ ಇದು ಪ್ರಾಕ್ಟಿಕಲ್ ಹೌದಾ ಅಲ್ಲ ಅಂತ ಕೇಳ್ತೀರಾ? ಪ್ರಾಕ್ಟಿಕಲ್ಲೇ ಇಲ್ಲಿ ಥಿಯರಿ. ಏನು ವಸ್ತು ಯಥಾಸ್ಥಿತಿಯಾಗಿದೆ, ದೇವರು ಹೇಗಿದ್ದಾರೆ ಹಾಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇಲ್ಲಿ ಥಿಯರಿ ಬೇರೆ ಪ್ರಾಕ್ಟಿಕಲ್ ಬೇರೆ ಅಂತಿಲ್ಲ, ಇಂಜಿನಿಯರಿಂಗ್ ಅಲ್ಲಿದೆ ಥಿಯರಿ ಬೇರೆ ಪ್ರಾಕ್ಟಿಕಲ್ ಬೇರೆ ಅಂತ. ಟರ್ಬೈನ್ ಅಂತ ಕಂಡುಹಿಡಿದ್ರು, ಟರ್ಬೈನ್ಸ್ ಗೊತ್ತಲ್ಲ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ಫಸ್ಟ್ ಟರ್ಬೈನ್ ಅದಕ್ಕೆ ಲ್ಯಾವೆಲ್ ಟರ್ಬೈನ್ ಅಂತ ಹೆಸರು. ಅದಕ್ಕೆ ನಮ್ದು ಪೂರ್ವಾಶ್ರಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲ, ಅದಕ್ಕೆ ಅದರ ಕುರಿತು ಹೇಳ್ತಾ ಇದ್ದೆ. ಆ ಟರ್ಬೈನ್ ಪೇಪರ್ ಅಲ್ಲಿತ್ತು, ಮಾಡಿದ್ದಿಲ್ಲ, ಪೇಪರ್ ಅಲ್ಲಿ ಡಿಸೈನ್ ಮಾಡಿದ್ರು, ಅವನೇ ಬರೀತಾನೆ. ಈ ಲ್ಯಾವೆಲ್ ಟರ್ಬೈನ್ ಅನ್ಬೋದು, ಇಟ್ ವಾಸ್ ಎ ವೆರಿ ವೆರಿ ಫ್ಯಾಂಟಾಸ್ಟಿಕ್ ಟರ್ಬೈನ್, ಬಹಳ ಚೆನ್ನಾಗಿತ್ತು, ಅದರ ಸ್ಪೀಡ್ ಕೂಡ ಬಹಳ ಚೆನ್ನಾಗಿತ್ತು. ಆದರೆ ಪ್ರಾಕ್ಟಿಕಲ್ ಆಗಿ ಅಷ್ಟು ಸ್ಪೀಡ್ ಇಟ್ರೆ ಟರ್ಬೈನೇ ಇರಲ್ಲ, ಮೇಲಕ್ಕೆ ಹೋಗ್ಬಿಡುತ್ತೆ. ಫಾರ್ ಥಿಯರಿ ಸೇಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಫಾರ್ ಪ್ರಾಕ್ಟಿಕಲ್ ಪರ್ಪಸ್ ಇಟ್ ವಾಸ್ ನಥಿಂಗ್ ಅಂತ, ಟೋಟಲ್ ಅಷ್ಟು ಫೇಲ್ಯೂರ್ ಆಗ್ಬಿಡ್ತದ ಅಂತ. ಆದರೆ ಇಲ್ಲಿ ಹಾಗಲ್ಲ, ಥಿಯರಿಯಲ್ಲಿ ಯಾವುದು ಸಕ್ಸಸ್ ಆಗಿರುತ್ತೋ ಪ್ರಾಕ್ಟಿಕಲ್ಲಿ ಅದೇ ಥಿಯರಿ ಆಗಿ ಬಂದಿದೆ ನಮಗೆ. ನಮ್ಮ ಕೈಯಲ್ಲಿರುವ ವೇದ ಎಲ್ಲ ಕೂಡ ಪ್ರಾಕ್ಟಿಕಲ್ಲಿ ಅಪ್ಲೈಡ್ ಸೈನ್ಸ್. ಇಲ್ಲಿ ದೇವರು ಎಲ್ಲಾ ರೂಪಗಳಿವೆ, ಅನಂತ ರೂಪಗಳು, ಅದರಲ್ಲಿ ನಮ್ಮ ರೂಪ ಒಂದು, ನಮ್ಮ ರೂಪದಲ್ಲಿ ಎಲ್ಲವೂ ಇರಬೇಕು, ಎಲ್ಲಾ ರೂಪಗಳು ತುಂಬಿರಬೇಕು ಎಂಬುದು ಪ್ರಾಕ್ಟಿಕಲ್ಲಿ ಅಪ್ಲೈಡ್ ಎಲ್ಲರೂ ತೋರಿಕೊಟ್ಟಿದ್ದಾರೆ. ಹೌದಾದರೆ ಈಗ ನಾವು ಚಿಂತನೆ ಮಾಡಬೇಕಾದ ಕ್ರಮ ಹೀಗೆ. ಏನದು ಅಂದರೆ 14 ಲೋಕದಲ್ಲಿರುವ ಸಕಲ ಸಜ್ಜನರ ದೇಹದೊಳಗಿರುವ ಅನಂತ ಭಗವದ್ ರೂಪಗಳು. ನಿಮ್ಮಲ್ಲಿ ಒಂದೊಂದು ನಾಡಿಯಲ್ಲೂ ಎಷ್ಟು ನಾಡಿಗಳಿವೆ? 72,000 ನಾಡಿ. ಅದರಲ್ಲಿ ಒಂದು ನಾಡಿ ತಗೊಂಡರೆ ಆ ಒಂದು ನಾಡಿ ಒಳಗೆ ಒಬ್ಬ ದೇವತೆಯನ್ನ ತಗೊಂಡರೆ ಅಲ್ಲಿ 72,000 ನಾಡಿ, ಆ 72,000 ನಾಡಿಯಲ್ಲಿ ಒಂದು ನಾಡಿಯಲ್ಲಿ ಒಬ್ಬ ದೇವತೆಯನ್ನ ತಗೊಂಡರೆ ಮತ್ತೆ 72,000 ನಾಡಿ. ಎಸ್, ಪ್ರಾಕ್ಟಿಕಲ್ಲಿ ಎಸ್, ಹೌದು, ಆದರೆ ಕೌಂಟ್ಲೆಸ್, ಎಲ್ಲಿ ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಒಬ್ಬೊಬ್ಬರ ಶರೀರದಲ್ಲೂ ಕೂಡ ದೇವರ ರೂಪಗಳೆಷ್ಟಿವೆ? ಅನಂತ ರೂಪಗಳಿವೆ. ಹಾಗೆ ಒಬ್ಬೊಬ್ಬರ ಶರೀರದಲ್ಲೂ ಬಿಂಬಮೂರ್ತಿ ನಿಂತಿದ್ದಾನೆ. ಈಗ ಚಿಂತನೆ ಹೇಗೆ, ಪ್ರತಿಯೊಬ್ಬ ಸಜ್ಜೀವ ರಾಶಿಯ ಶರೀರದೊಳಗಿರುವ ಅನಂತ ರೂಪಗಳಿಗೂ ಅವರ ಬಿಂಬಮೂರ್ತಿಗೂ ಐಕ್ಯ. ಅಂದರೆ ಆ ದೇಹದಲ್ಲಿರುವ ಅನಂತ ಭಗವದ್ ರೂಪಗಳು ಆ ಬಿಂಬಮೂರ್ತಿ ಒಂದೇ, ಬೇರೆ ಅಲ್ಲ. ಅರ್ಥ, ಒಬ್ಬ ದಾಸರಿಗೆ ಜ್ಞಾನಿಗಳಾದವರು ಅವರಿಗೆ ದೇವರ ದರ್ಶನ ಕೊಟ್ಟ. ಹೇಗೆ ಕೊಟ್ಟ ಅಂದ್ರೆ ನಾರಾಯಣನಾಗಿ ದರ್ಶನ ಕೊಟ್ಟ. ಆ ನಾರಾಯಣ ಮೂರ್ತಿ ಒಂದು ಕ್ಷಣದಲ್ಲಿ ಕುದುರೆ ಆಯಿತು, ಹಯಗ್ರೀವನಾಗೂ ತೋರಿದ. ಆ ಕುದುರೆ ಒಂದೇ ಕ್ಷಣದಲ್ಲಿ ವರಾಹ ಆಯಿತು, ಆ ವರಾಹ ಒಂದೇ ಕ್ಷಣದಲ್ಲಿ ಸಿಂಹವೂ ಆಯಿತು. ಇದನ್ನು ವರ್ಣನೆ ಮಾಡುತ್ತಾರೆ. ಅಯ್ಯ, ಅನಿನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ, ನೀನೇ ನರಸಿಂಹ, ನೀನೇ ವರಾಹ, ನೀನೇ ಇದು, ಎಲ್ಲಾ ರೂಪಗಳು ನಿನ್ನದೆ. ಅಂದರೆ ಒಬ್ಬನೇ ವ್ಯಕ್ತಿ ಮುಖವಾಡ ಬದಲಾಯಿಸಿದ ಅಷ್ಟೇ, ಎಲ್ಲ ಚೇಂಜ್ ಮಾಡಿದ. ಹಾಗೆ ನಮ್ಮ ಇಡೀ ಶರೀರದೊಳಗಿರುವ ಭಗವಂತ ನಮ್ಮ ಬಿಂಬಮೂರ್ತಿ ಐಕ್ಯ. ಹಾಗೆ ಇಡೀ ಜಗತ್ತಿನೊಳಗಿರತಕ್ಕಂಥ 14 ಲೋಕದಲ್ಲಿರುವ ಸಕಲ ಸಚ್ಚೇತನರ ಶರೀರದೊಳಗಿರುವ ಅನಂತ ಅವರವರ ದೇಹದ ಅನಂತ ಭಗವದ್ ರೂಪಗಳಿಗೂ ಅವರವರ ಬಿಂಬ ರೂಪಕ್ಕೂ ಐಕ್ಯ. ಆ ಎಲ್ಲರ ಆಯಾ ಲೋಕದಲ್ಲಿರುವ ಸಕಲ ಸಜ್ಜನರ ಬಿಂಬಗಳಿಗೂ, ಆಯಾ ಲೋಕದಲ್ಲಿರುವ ಲೋಕಾಭಿಮಾನಿ ದೇವತಾ ಬಿಂಬಕ್ಕೂ ಐಕ್ಯ. ಅಂದರೆ ಎಲ್ಲರ ಬಿಂಬದಿಂದ ಒಂದೊಂದು ರೂಪ ಬಂದು ಆ ಲೋಕಾಭಿಮಾನಿ ದೇವತಾ ಬಿಂಬದೊಳಗೆ ಎಲ್ಲರ ರೂಪಗಳು ಕೂತು ಬಿಡುತ್ತೆ. ಅವಾಗೇನಾಗುತ್ತೆ, ಒಂದು ಲೋಕದಲ್ಲಿರುವ ಸಕಲ ಭಗವದ್ ರೂಪಗಳು ಆ ಲೋಕಾಭಿಮಾನಿ ದೇವತಾ ಬಿಂಬದೊಳಗೆ ಕಾಂಪ್ಯಾಕ್ಟ್ ಆಗಿ ನಿಂತು ಬಿಡುತ್ತೆ. ಒಂದು ನಮಸ್ಕಾರ ಅಲ್ಲಿ ಮಾಡಿದರೆ ಇಡೀ ಲೋಕದಲ್ಲಿರುವ ಎಲ್ಲರಿಗೂ ನಮಸ್ಕಾರ ಮಾಡಿದಂತೆ, ಎಲ್ಲಾ ಭಗವದ್ ರೂಪಗಳಿಗೂ ನಮಸ್ಕಾರ ಮಾಡಿದಂತೆ. ಈಗ ಮತ್ತೇನು ಮಾಡ್ತೇವೆ, 14 ಲೋಕಾಭಿಮಾನಿ ದೇವತೆಗಳ ಒಳಗಿರುವ ಬಿಂಬ ಮೂರ್ತಿಗಳಿಗೆ ಐಕ್ಯ ಅಂದು. ಅಂದ್ರೆ ಎಲ್ಲಾ ಬಿಂಬ ಮೂರ್ತಿಗಳು 14 ರೂಪಗಳು ಎಲ್ಲ ಒಂದು ಕಡೆ ಬಂದು ಸೇರಿತು. ಆ ರೂಪಗಳಿಗೂ ಆಯಾ ಲೋಕ ಅಭಿಮಾನಿ ಭಗವದ್ ರೂಪಕ್ಕೂ ಐಕ್ಯ, ಆ ಭಗವದ್ ರೂಪಕ್ಕೂ ವಿರಾಟ್ ರೂಪಕ್ಕೂ ಐಕ್ಯ. ಅವನೇ ಅಲ್ಲಿ ನಿಂತಿರೋದು. ಆ ವಿರಾಟ್ ರೂಪಕ್ಕೂ ನಮ್ಮ ಪರಮ ಗುರು ಬಿಂಬಕ್ಕೂ ಐಕ್ಯ. ಅಂದರೆ ಆ ವಿರಾಟ್ ರೂಪ ಬಂದು ಪರಮ ಗುರು ಬಿಂಬನಲ್ಲಿ ನಿಲ್ಲುತ್ತೆ. ಪರಮ ಗುರು ಬಿಂಬಕ್ಕೂ ವಿದ್ಯೆ ಕೊಟ್ಟ, ಈ ವಿದ್ಯೆ ಉಪದೇಶ ಮಾಡಿದ ಗುರುವಿನ ಬಿಂಬಕ್ಕೂ ಐಕ್ಯ. ಆ ಮೂರ್ತಿಗೂ ನನ್ನ ಒಳಗಿರುವ ಮೂರ್ತಿಗೂ ಐಕ್ಯ. ಅಂದರೆ ಆ ಮೂರ್ತಿಯ ಬಂದು ಇಲ್ಲಿ ನಿಂತಿತು. ಇಷ್ಟು ಸ್ವಲ್ಪ ಕಷ್ಟಪಟ್ಟರೆ ಏನಾಯಿತು ಈಗ, ಈ ಚಿಂತನೆ ಮಾಡಿ ಈಗ ನಾನೇನು ಮಾಡಿದೆ, ನಿಮ್ಮೆಲ್ಲರಲ್ಲಿ ಚಿಂತನೆ ಹೀಗೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದೇ ತರ ಎಲ್ಲರಲ್ಲೂ ಒಂದೇ ಮಾತು, ಅಂದರೆ ಪ್ರತಿಯೊಬ್ಬರ ಬಿಂಬದಲ್ಲೂ ಈ ಜಗತ್ತಿನಲ್ಲಿರುವ ಸಕಲ ಸಜ್ಜೀವ ರಾಶಿಗಳ ಒಳಗಿರುವ ದೇವರ ರೂಪಗಳೆಲ್ಲ ತುಂಬಿದೆ ಅಂತ ತಿಳಿದು ಒಂದು ನಮಸ್ಕಾರ ಒಬ್ಬರ ಒಳಗಿರುವ ಬಿಂಬಮೂರ್ತಿಗೆ ಮಾಡಿದರೆ ಅವಾಗ ಎಲ್ಲಿ ಹೋಗುತ್ತಾ ಒಂದು ನಮಸ್ಕಾರ? ಅಂದರೆ ಎಲ್ಲಾ ಲೋಕಗಳಲ್ಲಿರುವ ಎಲ್ಲಾ ಸಜ್ಜೀವ ರಾಶಿಗಳ ಬಿಂಬಮೂರ್ತಿಗೆ, ಅವರೊಳಗಿರುವ ಎಲ್ಲಾ ಅನಂತ ರೂಪಗಳಿಗೂ ಆಗತ್ತೇನ್ರಿ? ನೋಡಿಕೊಳ್ಳಿ, 20 ದೇವರ ಮೂರ್ತಿಗಳಿಟ್ಟು 20 ನಮಸ್ಕಾರ ಮಾಡಿ ಅಂತ ಹೇಳಿದ್ವು, ಅವಾಗೆ ಕಾಲು ಶುರು ಆಗತ್ತೆ. ಅಲ್ವಾ? ನೂರು ಮೂರ್ತಿಗಳಿಟ್ಟು ಸಾಕು, ಇನ್ನು ಸಾವಿರ ಮೂರ್ತಿಗಳಿಟ್ರೆ ಕೈ ಮುಗಿದುಕೊಡುತ್ತೇವೆ. ಅಂಥದ್ದು ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರ ದೇಹದಲ್ಲಿರುವ ಅನಂತ ಮೂರ್ತಿಗಳಿಗೆ ಒಂದೊಂದು ಮೂರ್ತಿಗೂ ಒಂದೊಂದು ನಮಸ್ಕಾರ ಆದ್ರೆ ನಾವು ಇರ್ತೇವೆ ಅಂದೆ ಸತ್ಯ ಹೋಗ್ತೇವೆ. ಗೋವಿಂದ ಬೇಡಪ್ಪ, ನೀವು ಬೇಡ, ದೇವರು ಬೇಡ ಅಂತ. ಆದರೆ ಒಂದು ನಮಸ್ಕಾರದಿಂದ ಎಲ್ಲರಿಗೂ ಸೇರಿಬಿಡ್ತು. ಹಾಗೆ ನಿಮ್ಮ ಕೈಲಿ ಒಂದು ಥಾಲಿ ಹಾಲು ಕೊಟ್ಟರು ಕೂಡ ಆ ಹಾಲಿನೊಳಗಿರುವ ಭಗವದ್ ರೂಪಗಳನ್ನ ನಿಮ್ಮ ಬಿಂಬರೂಪಕ್ಕೆ ಈ ಅನುಸಂಧಾನ ಮಾಡಿ ಐಕ್ಯ ಚಿಂತನೆ ಮಾಡಿದರೆ ಇಡೀ ಹದಿನಾಲ್ಕು ಲೋಕದಲ್ಲಿರುವ ಸಕಲ ಸಜ್ಜನರಿಗೂ ಅವರ ಒಳಗಿರುವ ಎಲ್ಲಾ ದೇವರ ರೂಪಕ್ಕೂ ಒಂದೊಂದು ಥಾಲಿ ಹಾಲು ಕೊಟ್ಟಷ್ಟು ಫಲ ಬರುತ್ತೆ. ಯಾರಿಗೆ ಸಾಧ್ಯ ಈ ತರ ಮಾಡೋದು? ಇದು ದೇವತೆಗಳ ವಿದ್ಯಾ ಅಂತ ಅಪರೂಪವಾಗಿ ಚಿಂತನೆ ಮಾಡುತ್ತಾ ಇದ್ದಾರೆ. ಆದರೆ ಬಚ್ಚಿಟ್ಟು ಇರಬೇಕಾಗಿದ್ದು ಬಿಚ್ಚಿಟ್ಟು ತೋರುತ್ತಾ ಇದ್ದಾರೆ ದಾಸರು. ಯಾಕಪ್ಪ ಅಂದರೆ ಯಾವ ಸಜೀವ ರಾಶಿಯ ಒಳಗೆ ಇದು ಒಳಗೆ ಸೇರಿಕೊಂಡು ಒಬ್ಬ ವ್ಯಕ್ತಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ ಸಾಕು, ಆ ಜೀವ ಉದ್ಧಾರ ಆಗಿಬಿಡ್ತಾನೆ. ಈ ಚಿಂತನೆ ಮಾಡಿ ದಿನಕ್ಕೆ ಮನೆಯಲ್ಲಿದ್ದವರಿಗೆ ಊಟ ಹಾಕಿದರೂ ತಾನೊಬ್ಬನೇ ಊಟ ಮಾಡಿದರೂ ಸಾಕು, ಉದ್ಧಾರ ಆಗುವಷ್ಟು ಪುಣ್ಯ ದಿನಾಗ್ಲೂ ಬರ್ತಾ ಬರುತ್ತೆ. ಅಪರೂಪದ್ದು, ನೀವೇ ಆಲೋಚನೆ ಮಾಡಿ ನೋಡಿ, ಹೇಳೋದು ಸತ್ಯವಾ ಅಲ್ಲವಾ, ಇದು ಪ್ರಾಕ್ಟಿಕಲ್ಲಿ ಅಪ್ಲಿಕಬಲ್ ಅಲ್ಲ ಅಂತ ನೀವೇ ನೋಡಿ. ತುಂಬಾ ಸುಲಭ ಮಾಡೋದು, ಸುಲಭ ದೇವ ಬಹಳ ಸುಲಭ, ನಮ್ ಮಾಡ್ಲಿಕ್ಕೆ ಮನಸ್ಸೇ ಬರಲ್ಲ. ಅಯ್ಯೋ ಏನ್ ಮಾಡ್ತೀರಿ ಬಿಡ್ರಿ, ಇವೆಲ್ಲ ಇವರೊಂದು ಹೇಳ್ತಾರೆ, ನಾಳೆ ಇನ್ನೊಬ್ಬರು ಆಚಾರ ಬರ್ತಾರೆ, ಅವರೊಂದು ಹೇಳ್ತಾರೆ, ಎಷ್ಟಂತ ಮಾಡೋದು ಅಂತ. ಅದಕ್ಕೆ ಹೇಳ್ತಾರೆ ಇದು ಅಪರೂಪವಾದ ಸಾಧನೆ, ಎಲ್ಲಾದರಲ್ಲೂ ವಿಶೇಷವಾದ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ಶರೀರದಲ್ಲಿ ಅನಂತ ರೂಪಗಳು ನಿಂತಿವೆ, ಸ್ವಲ್ಪ ಆಳಕ್ಕೆ ಹೋಗ್ತಾರೆ. ಹಾಗೆ ಅನಂತ ಕ್ಷೇತ್ರಗಳಲ್ಲಿ ಏನು ಭೂಮಿಯಲ್ಲಿರುವಂತಹ ತುಂಬಾ ಕ್ಷೇತ್ರಗಳಿವೆ, ಅಲ್ಲಿರುವ ಭಗವದ್ ರೂಪಗಳನ್ನೆಲ್ಲ ನಮ್ಮ ಮೂರ್ತಿಯಲ್ಲಿ ಚಿಂತನೆ ಮಾಡೋದು, ಹಾಗೆ ದೇವರ ಅವತಾರ ರೂಪಗಳನ್ನೆಲ್ಲ ನಮ್ಮ ಮೂರ್ತಿಯಲ್ಲಿ ಚಿಂತನೆ ಮಾಡೋದು. ಅರ್ಥ, ನನ್ನೊಳಗಿರುವ ದೇವರೇ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾನೆ, ನನ್ನೊಳಗಿರುವ ದೇವರೇ ಇಷ್ಟು ಅವತಾರ ಸ್ವೀಕಾರ ಮಾಡಿದ, ಇವನೇ ಈ ಕ್ಷೇತ್ರಗಳಲ್ಲಿದ್ದು ಎಷ್ಟು ಜನನ್ನ ಕಾಪಾಡುತ್ತಾ ಇದ್ದಾನೆ, ಇವನೇ ಅಷ್ಟು ಅವತಾರ ಧಾರಣೆ ಮಾಡಿ ಗೋವರ್ಧನ ಪರ್ವತವನ್ನು ಹಿಡಿದವನೇ ಇವ. ನಮಗೇನಾದ್ರೂ ಭಾಗವತ ಕೇಳಿ, ಕೃಷ್ಣ ಕಥಾಮೃತ ಕೇಳಿ, ನಾನು ಒಮ್ಮೆ ನನ್ನ ಕೃಷ್ಣ ಆ ಕೃಷ್ಣನೇ ಮತ್ತು ಬೇರೆ ಕೃಷ್ಣ ಇರಬಾರ್ದು. ಯಾವ ಕೃಷ್ಣ? ಪಾಂಡವರ ಜೊತೆ ಆಡಿದ ಕೃಷ್ಣ. ಅವರಿಗೆ ಕಷ್ಟ ಕಾಲ ಬಂದರೆ ಅವರು ನೆನೆಯದಿದ್ದರೂ ತಾನೇ ಮುಂದೆ ನಿಂತ ಕೃಷ್ಣ. ಯುದ್ಧ ಕಾಲದಲ್ಲಿ ತಾನೇ ರಕ್ಷಣೆ ಮಾಡಿದ ಕೃಷ್ಣ. ಆ ಕೃಷ್ಣ ನನ್ನ ಜೊತೆಗೂ ಇದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಬರೋ ಜೊತೆಗಿರೋದಲ್ಲ, ಪಾಂಡವರಂತೆ ನನಗೂ ಅವರು ಸಹಾಯಕನಾಗಿ ನನಗಾಗಿ ಬಂದರೆ ಆ ಕೃಷ್ಣ ಇಫ್ ಎಟ್ ಆಲ್ ಚೆನ್ನಾಗಿರುತ್ತಲ್ಲ ಅಂದರೆ ಹೌದು, ಆ ಕೃಷ್ಣನೇ ನಿನ್ನೊಳಗೆ ಕೂತಿದ್ದಾನೆ, ನಿನಗಾಗಿ ದುಡಿಯುತ್ತಾ ಇದ್ದಾನೆ. ಆ ಕೃಷ್ಣನೇ ಚೂರೂ ವ್ಯತ್ಯಾಸ ಇಲ್ಲ ಅಂದ್ರೆ ಸೇಮ್ ಪರ್ಸನ್, ಅದೇ ಕೃಷ್ಣ ನಿನ್ನಲ್ಲಿ ನಿಂತಿದ್ದಾನೆ. ಮತ್ತೆ ಅವನ ಅಲ್ಲಿ ಪಾಂಡವರು ಆ ಕೃಷ್ಣನ ಚಿಂತನೆ ಮಾಡಿದ್ರು, ನೀನು ಈತನ ಮುಖ ನೋಡುತ್ತಾ ಇಲ್ಲ. ಯಾಕೆ? ಒಳಗಿದ್ದದ್ದೇ ಗೊತ್ತಿಲ್ಲ, ಒಳಗ ಆ ಕೃಷ್ಣ ಇದ್ದದ್ದೇ ಗೊತ್ತಿಲ್ಲ. ಇಲ್ಲ, ನಿನ್ನೊಳಗೆ ದೇವರಿದ್ದಾರೆ ಚಿಂತನೆ ಮಾಡಯ್ಯ ಅಂದ್ರೆ ನಾವೇನ್ ಮಾಡ್ತೀವಿ ಹೇಳಿ? ನಾವೆಲ್ಲ ಮಾಡ್ತಾರೆ ಅಕ್ಷತೆ ಅಂಗಾರ ಜೋರಾಗಿಟ್ಟು ಹೋಗ್ತಾ ಇರ್ತೇವೆ. ಮಧ್ವಾಚಾರ ಚಿತ್ತ ಅಂತ ಹೇಳಿದ್ದೇ ಹೇಳಿದ್ದು, ಆದರೆ ಕಷ್ಟ ಬಂದು ಎಲ್ಲಿಗೆ ಹೋಗೋದು? ತಿರುಪತಿಗೆ, ತಿರುಪತಿಗೆ ಹೋಗ್ತೇವೆ. ದೇವರು ಪಕ್ ಅಂತ ನಕ್ಕು ಬಿಡ್ತಾರೆ. ಇಲ್ಲ, ಅಕ್ಷತೆ ಅಂಗಾರ ಇಟ್ಕೊಂಡು ಬಂದಿದೀಯಾ, ನೀ ಮಾಧ್ವ ಅಂತ ಹೇಳ್ಕೊಳ್ತಾ ಇದೀಯ, ಮಧ್ವಾಚಾರ ಶಿಷ್ಯ ಅಂತ. ನನಗೂ ನಿನ್ನೊಳಗಿರುವ ಆ ಬಿಂಬಮೂರ್ತಿಗೂ ವ್ಯತ್ಯಾಸ ಇದೆಯೇನಯ್ಯ? ಮಧ್ವಾಚಾರ್ಯ ಏನ್ ಹೇಳ್ತಾರೆ ಹೇಳು. ಹೌದು, ನೀನು ಅವನು ಒಂದೇ. ತಾಕತ್ತಿನಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಇಷ್ಟೇ ಶ್ರೀನಿವಾಸನಿಗೆ ಎಷ್ಟು ತಾಕತ್ತಿದೆಯೋ ನಮ್ಮ ಬಿಂಬಮೂರ್ತಿ ಅಷ್ಟೇ ತಾಕತ್ತು. ಸರಿ, ಉದ್ದೇಶ ಶ್ರೀನಿವಾಸ ನಿನ್ನ ಕಾಪಾಡುತ್ತಾನೆ, ನಿನ್ನ ಬಿಂಬಮೂರ್ತಿ ಅವನು ನಿನ್ನ ಕಾಪಾಡಲಿಕ್ಕೆ ಇದ್ದದ್ದಲ್ಲ. ಮತ್ತೆ ನಿನ್ನೊಳಗೆ ನಾನು ನಿಂತಿರುವಾಗ ಬಿಟ್ಟು ಬಿಟ್ಟು ದೂರ ಓಡಿಕೊಂಡು ಬಂದಿಯಲ್ಲ, ನೀನಂತ ಮಾಧ್ವ ಅಂತ ನಕ್ಕು ಬಿಡ್ತಾನೆ ದೇವ. ಹೌದೋ ಅಲ್ವೋ? ಆ ನಗುವಿಗೆ ನಮಗೆ ಕೇಳಿಸಲ್ಲ, ಅದು ಕಾರಣ ಹಾಗೆ ಬಂದ್ಬಿಡ್ತಾ ಇರ್ತೀವಿ. ಹಾಗಾದ್ರೆ ಇದೆಲ್ಲ ಪ್ರಯತ್ನ ಎಲ್ಲಿದೆ ಅಂದರೆ ನನ್ನೊಳಗೆ ಒಬ್ಬ ಸ್ವಾಮಿ ಇದ್ದಾನೆ, ಅವನ ಎಚ್ಚರ ಕಟ್ಟೆಚ್ಚರ ಬರಬೇಕು, ನನ್ನ ಜೊತೆಗೆ ಇದ್ದಾನೆ ಇದ್ದಾನೆ ಎಂಬ ಎಚ್ಚರ ಬರಬೇಕು, ಅವನಿಗಿಷ್ಟು ತಾಕತ್ತಿದೆ ಎಂಬ ಪರಿಚಯ ನಮಗಾಗಬೇಕು. ಅದಕ್ಕಾಗಿ ಇಷ್ಟು ಐಕ್ಯ ಚಿಂತನೆಯ ಸರ್ಕಸ್ ಮಾಡಿಸ್ತಾರೆ ನಮ್ಮ ಸರಿ. ಅವನೊಳಗೆ ಎಲ್ಲ ರೂಪಗಳಿವೆ, ಅವನೇ ನನ್ನೊಳಗಿದ್ದಾನೆ, ಅವನೇ ಎಲ್ಲರನ್ನು ರಕ್ಷಣೆ ಮಾಡಿದವ, ನನ್ನನ್ನು ರಕ್ಷಣೆ ಮಾಡಲಿಕ್ಕಿದ್ದಾನೆ, ನನಗಿನ್ನ ಚಿಂತೆ ಬೇಡ. ಅವನು ಜವಾಬ್ದಾರಿ ಮೊದಲಿಂದ ತಗೊಂಡಿದ್ದಾನೆ, ನಾನು ನನ್ನ ಜವಾಬ್ದಾರಿ ನಾನು ತಗೊಳ್ಳದಿದ್ರೂ ಭ್ರಾಂತಿಯಿಂದ ನಾನೇ ಅಂದುಕೊಂಡಿದ್ದೆ, ಅದಕ್ಕೆ ಬೀದಿ ಜಾಸ್ತಿ ಆಗಿತ್ತು. ಈಗ ಅವನೇ ಮೊದಲಿಂದಲೂ ತಗೊಂಡಿದ್ದಾನೆ, ನನ್ನ ಏನಿಲ್ಲ ಅಂತ ಗೊತ್ತಾದ್ರೆ ಬೀದಿ ಕಡಿಮೆ ಆಗುತ್ತಷ್ಟೇ, ಪ್ರಶಾಂತವಾಗಿರ್ಬೋದು. ಅವನಿದ್ದಾನೆ, ರಕ್ಷಣೆ ಮಾಡುತ್ತಾನೆ. ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋ ಹವಿತಿ ಸ್ಮೃತಿ, ಅವನು ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಅಂತ. ಹಾಗಾದರೆ ಹೇಳಿದ ಅರ್ಥ ಆಯಿತು, ಐಕ್ಯ ಚಿಂತನೆ ಭಗವಂತನ ಚಿಂತನೆ ಅರ್ಥ ಆಯಿತು. ಇನ್ನು ದಾಸರ ಮಾತಿನಲ್ಲಿ ಅದನ್ನ ನೋಡಿ ಅಂತ ಹೇಳ್ತಾನೆ. ಮೊದಲು ಕೇಳಿದಂತೆ ಗುಣಿಸುವ ಅಂತರದಲ್ಲಿ ಅದುಭೂತ ಮಣಿಮನ್ನ ಸ್ವಪರ ದೇಹದಲ್ಲಿ. ಅಪ್ಪ, ಒಳಗೆ ಮನಸ್ಸಲ್ಲಿ ಕೂತ್ಕೊಂಡು ಮನಸ್ಸಲ್ಲೇ ಚಿಂತನೆ ಮಾಡು, ನಿನ್ನ ದೇಹದಲ್ಲಿ, ಎಲ್ಲರ ದೇಹದಲ್ಲಿ, ಸ್ವಪರ ದೇಹದಲ್ಲಿ ಸದಮಲ ಮೂರ್ತಿಗಳು ಅಸಂಖ್ಯವಾಗಿ ಉಂಟು. ಅದ್ಭುತವಾದ ಮೂರ್ತಿಗಳು ಅಸಂಖ್ಯವಾಗಿವೆ ಎಲ್ಲರ ದೇಹದಲ್ಲಿ. ಎಷ್ಟಿವೆ? ಒಬ್ಬರ ದೇಹದಲ್ಲಿರುವ ದೇವರ ರೂಪಗಳನ್ನ ಕೌಂಟ್ ಮಾಡಲಿಕ್ಕೆ ವಿಧಿಭವ ಮುಖರಿಂದ ಎಣಿಸಲೊಸವೇ ಬ್ರಹ್ಮದೇವರಿಗೂ ಆಗಲ್ಲ ಆ ರೂಪಗಳನ್ನು ಎಣಿಸಲಿಕ್ಕೆ. ಯಾದವ ಕುಲಮಣಿ ಕೃಷ್ಣನ ವಾಕ್ಯ ಉಂಟು, ಅವಿಭಕ್ತಂ ಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ. ನಾನು ಒಬ್ಬನೇ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದೇನೆ, ಆದರೆ ಬೇರು ಬೇರು ಮಾಡಿದಂತೆ ಅನೇಕ ರೂಪಗಳು ಧಾರಣೆ ಮಾಡಿ ಎಲ್ಲರಲ್ಲೂ ಇದ್ದೇನೆ. ಇದು ಕೃಷ್ಣ ಹೇಳಿದ ಮಾತು. ಆದರ ತಿಳಿ, ನಮ್ಮಲ್ಲಿ ಭಗವಂತನ ರೂಪಗಳು ಎಷ್ಟಿವೆ ಎಲ್ಲ ಪರಿಚಯ ಮಾಡಿಕೊಡ್ತಾರೆ. ಐದು ಐದು ರೂಪಗಳಿವೆ. ಯಾವುದೈದು ರೂಪ ಅಂದರೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇಪ್ಪತ್ತೇಳು, 27 ಕನ್ನಡ ಅಂಕ ಸಿಕ್ತ. ಪೇಜಿ ಸಿಕ್ತಾ ಎಲ್ಲರಿಗೂ? ನಾನು ಮಧ್ಯದಲ್ಲಿ ಶುರು ಮಾಡಿದೆ, ಅದಕ್ಕೆ ಅರ್ಥ ಆಗಲಿಲ್ಲ. ಹೌದು, ಸರಿ, ಮೊದಲನ್ನು ಹೇಳಿಬಿಡುತ್ತೇನೆ. ಅದಕ್ಕೇನಂತೆ, ಒಡಗಿ ಕೇಳುವ ಅದು ಭಕುತಿಯಿಂದಲೇ ಮನವೇ, ಇದನ್ನು ಗ್ರಹಿಸಿದವ ಜೀವನ್ಮುಕ್ತ. ಸೈಡ್ ಪೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಗ್ರಹಿಸಿದವಗೆ ಪುನರಪಿ ಜನ್ಮವಿಲ್ಲ, ಇದನ್ನು ಗ್ರಹಿಸಿ ಹರಿ ವಶನಾಗುವ. ಪೇಪರ್ ಇಲ್ವಾ ಕೆಲವರು? ಇದನ್ನು ಗ್ರಹಿಸಿದವ ಸುರರೆಲ್ಲ ಮನ್ನಿಪರು, ಇದನ್ನು ಗ್ರಹಿಸಿದವ ಮಾನ್ಯನಾಹ. ಇದನ್ನು ಗ್ರಹಿಸಿದವ ಕುಲ ಕೋಟಿ ಸಹವಾಗಿ ಮಧುವೈರಿ ಪುರವನ್ನೇ ಸೂರೆಗೊಂಬ. ಇದನ್ನು ಗ್ರಹಿಸಿದವಗೆ ನರಕದ ಭಯವಿಲ್ಲ, ಇದನ್ನು ಗ್ರಹಿಸೆ ನಿತ್ಯ ಸುಖಿಯಾಹನು. ಇಷ್ಟು ಹೇಳಿ ಮುಂದೆ ಹೇಳುತ್ತಾರೆ. ಮೊದಲು ಹೇಳಿದಂತೆ ಗುಣಿಸು ಅಂತರದಲ್ಲಿ, ಒಳಗೆ ಕೂತುಕೊಂಡು ಚಿಂತನೆ ಮಾಡಿ, ಇದನ್ನೇ ತಪಸ್ಸು ಅಂತ ಕರೀತಾರೆ. ಅದ್ಭುತ ಮಹಿಮನ್ನ ಸ್ವಪರ ದೇಹದಲ್ಲಿ, ನಿಮ್ಮ ದೇಹದಲ್ಲಿ ಎಲ್ಲಾ ಕಡೆ ಚಿಂತನೆ ಮಾಡಿ. ಸದಮಲ ಮೂರ್ತಿಗಳು ಅಸಂಖ್ಯವಾಗಿ ಉಂಟು, ವಿಧಿಭವ ಮುಖದಿಂದ ಎಣಿಸಲೊಸಲೇ. ನಮ್ಮ ಶರೀರದಲ್ಲಿ ದೇವರ ಮೂರ್ತಿಗಳು, ಶುದ್ಧವಾದ ಮೂರ್ತಿಗಳು ಅಸಂಖ್ಯ ಅಂದ್ರೆ ಎಣಿಸಲಿಕ್ಕಾಗಲ್ಲ, ನಮಗಲ್ಲ ಬ್ರಹ್ಮದೇವರಿಗೂ ಎಣಿಸಲಿಕ್ಕಾಗಲ್ಲ ಅಷ್ಟಿವೆ. ಯಾದವ ಕುಲಮಣಿ ಕೃಷ್ಣನ ವಾಕ್ಯ ಉಂಟು, ಅವಿಭಕ್ತಂ ಚ ಭೂತೇಶು ವಿಭಕ್ತಮಿವಚ ಸ್ಥಿತಂ. ಎಲ್ಲರಲ್ಲೂ ಕೂಡ ಅಖಂಡವಾದ ಒಂದು ರೂಪ ಇದ್ದರೆ ಖಂಡ ಖಂಡವಾದ ಚಿಕ್ಕ ಚಿಕ್ಕ ರೂಪಗಳಿಂದ ಜಗತ್ತೆಲ್ಲ ತುಂಬಿದ್ದೇನೆ. ಇದು ಕೃಷ್ಣನ ಮಾತು. ಆ ದರದಲ್ಲಿ ತಿಳಿ ಐದು ನಾರಾಯಣಾದಿ ಐದು ರೂಪಗಳು, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಐದು ರೂಪಗಳು. ಮೂರು ವಿಶ್ವ ತೈಜಸ ಪ್ರಾಜ್ಞ, ಮತ್ತೆ ಕೃದ್ಧೋಲ್ಕಾದಿ ಕೃದ್ಧೋಲ್ಕಾದಿ ರೂಪಗಳು, ಕೃದ್ಧೋಲ್ಕ ಮಹೋಲ್ಕ ವೀರೋಲ್ಕ ಜ್ಯೋಲ್ಕ ಸಹಸ್ರೋಲ್ಕ. ಇದೇನು ನೀವು ಹೊಸದು ಹೇಳ್ತಾ ಇದ್ದೀರಾ? ನಾರಾಯಣ ಅಷ್ಟಾಕ್ಷರ ಮಂತ್ರದ ನೀವು ಏನು ಅಂಗನ್ಯಾಸ ಮಾಡುತ್ತೀರಲ್ಲ ಆ ಮಾಡುವ ಕಾಲಕ್ಕೆ ಬರುವಂತದ್ದು. ನಾರಾಯಣ ಅಷ್ಟಾಕ್ಷರ ಮಂತ್ರ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಗೊತ್ತೇ ಇರಬೇಕಾದ ಮಂತ್ರ ಅದು. ಯಾಕೆಂದ್ರೆ ಆಚಾರ ಹೇಳ್ತಾರೆ, ನಾವು ಎಷ್ಟು ಗಾಯತ್ರಿ ಹೊತ್ತು ಹೊತ್ತಿಗೆ ಮಾಡುತ್ತೇವೋ ಅದಕ್ಕೆ ಮೂರು ಪಟ್ಟು ನಾರಾಯಣ ಅಷ್ಟಾಕ್ಷರ ಮಂತ್ರ ಮಾಡಲೇಬೇಕು ಅಂತ ಕಂಪಲ್ಸರಿ ಹಾಕ್ತಾರೆ ಅಲ್ಲಿ. ಇನ್ನ ಮುಂದೆ ಹೇಳುತ್ತಾರೆ, ಕೃದ್ಧೋಲ್ಕಾದಿ ವಿಧಿ ಶಿವ ಪ್ರವರ್ತಕ ಕೇಶವಾದಿ ಚತುರ್ವಿಂಶತಿ. ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳು, ಅದರಲ್ಲಿ ಕೇಶವ ಅಂದ್ರೆ ಅರ್ಥ ಏನು? ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅವರನ್ನ ಆವತಿ ರಕ್ಷಣೆ ಮಾಡುವವ, ಅವರನ್ನ ಪ್ರವರ್ತನೆ ಮಾಡುವವ, ಅದಕ್ಕೆ ಕೇಶವ. ಅದರ ಅರ್ಥ ಹೇಳಿದರು, ವಿಧಿ ಶಿವ ಪ್ರವರ್ತಕ ಕೇಶವಾದಿ ಚತುರ್ವಿಂಶತಿ. ಇನ್ನ ಚೂರು ಜಾಸ್ತಿ ಅನುಷ್ಠಾನ ಮಾಡಿಕೊಳ್ಳೋರು ನಿತ್ಯ ಏನು ಮಾಡುತ್ತಾರೆ? ತತ್ವನ್ಯಾಸ ಮಾತೃಕಾನ್ಯಾಸ ಮಾಡುತ್ತಾರೆ. ಆ ತತ್ವನ್ಯಾಸ ಮಾತೃಕಾನ್ಯಾಸ ಮಾಡುವ ಕಾಲಕ್ಕೆ ಹೃದಯದಲ್ಲಿ ಹನ್ನೆರಡು ರೂಪಗಳು, ವಿದ್ಯಾ ಮತ್ಯ ನಿಯತ್ ಅಂದ್ರೆ ವಿದ್ಯಾತ್ಮನೇ ನಮಃ, ಮತ್ಯಾತ್ಮನೇ ನಮಃ, ನಿಯತ್ಯಾತ್ಮನೇ ನಮಃ, ಸ್ಫೂರ್ತಿ ಸಂವಿತು ಪ್ರತಿಷ್ಠಾ ಮೊದಲಾದ ಹನ್ನೆರಡು ರೂಪಗಳು. ಇನ್ನ ವಿದ್ಯಾ ಮತ್ಯಾದಿ ಮೂರು ತಿದ್ವಾದಶವು ಕುಧರಾದಿದಶ ರೂಪ. ಕುಧರ ಅಂದ್ರೆ ಕು ಅಂದ್ರೆ ಭೂಮಿ, ಭೂಮಿಯನ್ನು ಧರ ಧಾರಣೆ ಮಾಡಿದ ವರಾಹ, ವರಾಹಾದಿ ದಶರೂಪ. ಅಲ್ಲರಿ ಮತ್ಸ್ಯಾದಿ ರೂಪಗಳಿರ್ಬೇಕಲ್ಲ, ಮತ್ಸ್ಯ ಮೊದಲಲ್ವಾ ನಾವೆಲ್ಲ, ಮತ್ಸ್ಯ ಕೂರ್ಮ ವರಾಹ ಅಂತ. ಇಲ್ಲೇನು ವರಾಹನ ಮೊದಲು ತಗೊಂಡಿದ್ದೀರಾ? ಯಾಕೆ ಹೇಳಿ? ಸೀರಿಯಲ್ ಆರ್ಡರ್ ಮೊದಲು ಭಾಗವತದಲ್ಲಿ ಹೇಳಿದ್ದೆ, ಮೊದಲು ಬರೋದೇ ವರಾಹ, ನಂತರ ಮತ್ಸ್ಯ ಬರುತ್ತೆ, ಮೊದಲು ಹೇಳಿದ್ದೇ ವರಾಹ. ಅದಕ್ಕೆ ಕುಧರಾದಿ ದಶರೂಪ. ಹಿಂಕಾರ ಪ್ರಸ್ತಾವ ಉದ್ಗೀತ ಮೊದಲಾದ ನಾನಾ ರೂಪ ದೇವರ ಸಾಮ ಪ್ರತಿಪಾದ್ಯ ರೂಪಗಳು. ಹಿಂಕಾರ ಪ್ರಸ್ತಾವ ಆದಿ ಉದ್ಗೀತ ಪ್ರತಿಹಾರ ಉಪದ್ರವ ನಿಧನ ಅಂತ ಏಳು ಸಾಮಗಳು, ಏಳು ಕಾಲದಲ್ಲಿದ್ದು ಏಳು ರೀತಿಯಾದ ಪ್ರಾಣಿಗಳನ್ನು ರಕ್ಷಣೆ ಮಾಡುವ ರೂಪಗಳವೆಲ್ಲ. ಇನ್ನ ಅಜಾದಿ ಐವತ್ತೊಂದು, ಅಜ ಆನಂದ ಇಂದ್ರ ಈಶಾನ ಉಗ್ರ ಊರ್ಜ ನೃಸಿಂಹ ವರೆಗೂ, ಕ್ಷಮ್ ನೃಸಿಂಹಾಯ ನಮಃ ಎಂಬವರೆಗೂ ಐವತ್ತೊಂದು ರೂಪಗಳು. ನಾರಾಯಣಾದಿ ನೂರು, ನಾರಾಯಣ ಮೊದಲಾದ ನೂರು ರೂಪಗಳು. ವಿಶ್ವಾದಿ ಸಹಸ್ರ, ಸಹಸ್ರನಾಮ ಗೊತ್ತು. ಪಂಚಕೋಶದಿಪ್ಪ, ನಮ್ಮಲ್ಲಿ ಐದು ಕೋಶಗಳಿವೆ. ಯಾವ್ಯಾವ ಕೋಶಗಳು? ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಕೋಶಗಳು. ಅಲ್ಲಿ ದೇವರ ರೂಪಗಳು ಎಷ್ಟಿವೆ ಗೊತ್ತಾ ಹೇಳ್ತಾ ಇದ್ದಾರೆ? 585,400 ರೂಪಗಳಿಂದಿದ್ದಾನೆ. ಪಾಪ ಎಷ್ಟು ಕಾಲದಿಂದಿದ್ದಾನೋ ಏನೋ, ಇವತ್ತು ನಾವು ತಿಳ್ಕೊಂಡ್ರೆ ಧನ್ಯನಾದೆ ನಾನು ಅಂತಾನೆ ದೇವರು. ಇಷ್ಟು ಕಾಲ ನಿಮ್ಮಲ್ಲಿದ್ದೆ, ಇವತ್ತು ಪಾಪ ನನ್ನ ಮೇಲೆ ಕಟಾಕ್ಷ ಮಾಡಿ ಇಷ್ಟು ಏ ಅಂತಾದ್ರೂ ತಿಳ್ಕೊಂಡ್ರಲ್ಲ ಅಂತ ದೇವರು ಹೇಳ್ತಾರೆ. ಹಾ, ಮತ್ತು 72,000 ನಾಡಿಗಳಲ್ಲಿ ಮೋದ ಸಾಂದ್ರನು ಇದೇ ಕೃಪ್ತದಿಂದಲೇ ಸ್ತ್ರೀ ಪುರುಷ ರೂಪ ಉಂಟು. ನಮ್ಮಲ್ಲಿ 72,000 ನಾಡಿಗಳು, 36,000 ನಾಡಿ ಬಲ, 36,000 ನಾಡಿ ಎಡ. ಅದರಲ್ಲಿ ಸ್ತ್ರೀ ರೂಪ ದೇವರದ್ದು 36,000, ಪುರುಷ ರೂಪ 36,000. ಬೃಹತಿ ಸಹಸ್ರ ಋಕ್ ಪ್ರತಿಪಾದ್ಯ, ದೇವರ ಗರುಡ ವಾಹನ ರೂಪಗಳೇ ನಿಂತಿವೆ, ಅಚ್ಚಳಿಯೇನಿ ನಿಂತಿವೆ, ಅದನ್ನು ಹೇಳ್ತಾ ಇದ್ದಾರೆ. ಅಧಿಕಾದಿ ಅನಂತ ಅನಂತವಾದ ರೂಪ ಧರಿಸಿ, ಆದಿ ಮೂರ್ತಿ ಪರಾದಿ ಅನಂತ ಅನಂತ ಸದಮಲ ರೂಪದಿಂದ ವ್ಯಾಪ್ತನೆನಿಸಿ, ಅಧಿಕಾದಿ ರೂಪ ಪರಾದಿ ರೂಪ ಅನಂತ ರೂಪಗಳಿಂದ ಎಲ್ಲಿ ನಮ್ಮ ಶರೀರದಲ್ಲಿ ಅಷ್ಟು ರೂಪಗಳಿವೆಯಂತೆ. ಒಂದು ವೇಳೆ ನಮಗೇ ಕಣ್ಣಿದ್ದು ನಮ್ಮ ಶರೀರದಲ್ಲಿರುವ ಎಲ್ಲಾ ರೂಪಗಳು ಒಳ್ಳೆ ಮಣಿಗಳಂತೆ ಹೊಳಿತಾ ಇದ್ರೆ, ಎಲ್ಲಾ ರೂಪಗಳು ಒಮ್ಮೆಲೆ ಹೊಳಿಲಿಕ್ಕೆ ಶುರು ಮಾಡಿದರೆ ಈ ದೇಹ ಹೇಗೆ ಹೊಳೆಯುತ್ತಲ್ಲ, ಹೇಗಿರುತ್ತೆ ಅಂದ್ರೆ ನವರತ್ನ ಖಚಿತವಾದಂತಹ ಪ್ರತಿಮೆಯಂತೆ ಇರುತ್ತೆ ನಮ್ಮ ದೇಹ. ಅದ್ಭುತವಾದ ರೂಪ, ಯಾಕೆ ದೇವರ ಒಂದೊಂದು ರೂಪ ಒಂದೊಂದು ಬಣ್ಣ. ಆ ನವರತ್ನಗಳಲ್ಲಿ ಎಷ್ಟೆಷ್ಟು ರೂಪ ಬಣ್ಣಗಳಿವೆ, ಅದೇ ಬಣ್ಣಗಳಿಗೆ ನಮ್ಮ ಸ್ವಾಮಿ ಇದ್ದಾನೆ, ಎಲ್ಲ ಕೈ ತುಂಬಿದ್ದಾನೆ, ಜಾಮ್ ಪ್ಯಾಕ್ ಆಗಿದೆ ದೇವರ ರೂಪಗಳಿಂದ. ಎಷ್ಟು ಅಂದ್ರೆ ಕಣ ಕಣದಲ್ಲಿ ಆತನೆ, ಅಲ್ಲಿ ದೇವ ನಿಲ್ಲದ ಜಾಗ ಸೂಜಿ ಮೊನೆಯಷ್ಟು ನಮ್ಮ ಶರೀರದಲ್ಲಿಲ್ಲ. ಅಷ್ಟು ಒಳ್ಳೆ ಮೂರ್ತಿ, ಅದ್ಭುತವಾದ ಮೂರ್ತಿ. ರಾಮದೇವರಿಗೆ ಒಳ್ಳೆ ವಜ್ರ ಖಚಿತವಾದ ಒಳ್ಳೆ ಕವಚ ಹಾಕ್ಬಿಟ್ರೆ ಹೇಗೆ? ಕೃಷ್ಣನ ನೋಡಿದ್ದೀರಾ, ಉಡುಪಿ ಕೃಷ್ಣನ ವಜ್ರ ಕವಚ ಹಾಕಿರ್ತಾರೆ. ಆ ಆರತಿ ಮಾಡೋ ಕಾಲಕ್ಕೆ ಎಲ್ಲ ವಜ್ರಗಳು ಹೊರಿತಾ ಇರುತ್ತೆ ನಾನಾ ಬಣ್ಣದ್ದು. ಅದೇ ತರ ನಮ್ಮ ಶರೀರದಲ್ಲೂ ಆರತಿಯನ್ನು ಮಾಡಿದರೆ ಆ ರೂಪಗಳು ನೋಡುವವರ ಕಣ್ಣಿಗೆ ಕಾಣಿಸಿದರೆ ಹೊಳೆಯಲಿಕ್ಕೆ ಶುರು ಮಾಡುತ್ತೆ ಅದ್ಭುತವಾಗಿ. ಅದನ್ನೇ ಹೇಳ್ತಾ ಇದ್ದಾರೆ. ಈ ದೇಹದಲ್ಲಿದ್ದು ರಕ್ಷಿತ ಬಗೆಯ ನರಿದೆ ಅಧಮ ನರನು ನಾನೇ ಸ್ವಾತಂತ್ರ್ಯ ನೆನ್ನೆ. ಇಷ್ಟು ದೇವರು ರಕ್ಷಣೆ ಮಾಡೋ ಕಾಲಕ್ಕೆ ನಾನೇ ಸ್ವತಂತ್ರ ನಾನೇ ಮಾಡ್ತೇನೆ ಅಂತ ಹೇಳ್ತಾರಲ್ಲ ಅಂಥವರು ಏನಾಗ್ತಾರೆ? ಬುಧರಿಗೆ ಪ್ರಿಯನಾದ ವೀರನ ಗದೆಯಿಂದ, ಬುಧರಿಗೆ ಪ್ರಿಯನಾದ ವೀರ ಹಿಂದೆ ಕೂತಿದ್ದಾರಲ್ಲ ಅವರೇ, ಅವರ ಗದೆಯಿಂದ ವೇದನವಾಗದರೆ ಮೀರುವನೇ. ಈಗ ಮತ್ತು ಪ್ರಶ್ನೆ ಬರ್ತಾ ಇದೆ. ಸರಿ, ವಾರದ ದಿವಸಗೂ ತುಂಬಾ ಕಷ್ಟಪಟ್ಟು ಹೇಳ್ತಾ ಇದ್ದೀರಾ, ಕೇಳ್ತೀವಿ ಬಿಡ್ತೀವಪ್ಪ, ಅನುಷ್ಠಾನ ಮಾಡಲ್ಲ ನಾವು, ಅನುಷ್ಠಾನ ಕೇಳಲ್ಲ, ಏನೋ ಕೇಳಿದೀವಿ ಅಷ್ಟು ಪುಣ್ಯ ಸಾಕು ನಮಗೆ. ನಮ್ದೇ ನಮ್ ತಾತ ಆಗಿದ್ರಿ, ದಿನ ಎಷ್ಟಿವೆ ಪಾರಾಯಣದ್ದು, ಎಷ್ಟೆಷ್ಟಿವೆ ಆ ಉಪನಿಷತ್ತು ಈ ಉಪನಿಷತ್ತು, ಏನೇನು ಪಾರಾಯಣ ಎಲ್ಲ ಇಷ್ಟು ಪುಸ್ತಕ ಇದೆ. ಬೆಳಿಗ್ಗೆ ಪಾರಾಯಣ ಮುಗಿಯೋಷ್ಟೊತ್ತಿಗೆ ಎರಡಾಗುತ್ತೆ, ಮತ್ತೆ ಇನ್ನೊಂದು ಇಟ್ಟುಕೊಂಡ್ರೆ ಮತ್ತೆ ಊಟವೇ ಇಲ್ಲಂಗಾಗುತ್ತೆ. ಆದ ಕಾರಣ ಇದನ್ನ ಕೇಳ್ತೀವಿ ಬಿಡುತ್ತೇವೆ ಅಂತ ಹೇಳಿದರೆ ಅದು ಉತ್ತರ ಕೊಡ್ತಾ ಇದ್ದಾರೆ. ಇದನ್ನು ಗ್ರಹಿಸಿ ಬಿಟ್ಟು ಬಿಟ್ಟರೆ ಅವಾಗೇನಾಗುತ್ತೆ? ಗ್ರಹಿಸದವನೇ ಆಗ್ತಾನೆ, ಗ್ರಹಿಸಿ ಬಿಟ್ಟರು ಕೂಡ. ಇದನ್ನು ಗ್ರಹಿಸದವ ಮುಕ್ತಿ ಯೋಗ್ಯನಾಗೆ, ಎಲ್ಲ ಮುಕ್ತಿ ಯೋಗ್ಯರೇ, ಯಾರೂ ಅಲ್ಲ ಅಂದಿಲ್ಲ. ಆದರೆ ಈ ಒಂದು ವಿದ್ಯಾ ಎಲ್ಲದಕ್ಕಿಂತ ಪ್ರಧಾನವಾದ ವಿದ್ಯಾ, ಇದನ್ನು ಗ್ರಹಿಸದೆ ಸಾಧನೆ ಮಾಡ್ತೇನೆ ಅಂತ ಎಲ್ಲ ಶುರು ಮಾಡಿದ್ದೆ ಮಾಡಿದ್ರು ಬಾಧೆ ತಪ್ಪಿಸಿಕೊಳ್ಳನು ನರಕದಲ್ಲಿ, ನರಕಕ್ಕೆ ವಿಸಿಟ್ ಮಾಡಲೇಬೇಕಾಗಿದ್ದೆ ಅಂತ ಹೇಳ್ತಾರೆ. ಸರಿನಪ್ಪ, ನೀವು ಹೇಳಿದ್ ಮಾಡ್ತೀವಿ, ಅಲ್ಲ ಬಿಟ್ಟು ಹೋಗುತ್ತೇನೋ, ನರಕ ದರ್ಶನವೇ ಇಲ್ಲ ಇದು ಮಾಡಿದರೆ ಅಂತ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅಂತಹದ್ದು ಯಾರು ಹೇಳ್ತಾರೆ? ಇಷ್ಟು ಗ್ಯಾರಂಟಿ ಕಾರ್ಡ್ ಯಾರು ಕೊಡ್ತಾರೆ ನಮಗೆ? ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದನ್ನು ಇರಲಿ, ಸರಿ ನಿಲ್ಲಿಸಿ ಮತ್ತೆ ಮುಂದೆ ಹೇಳ್ತಾರೆ. ಮುಂದೆ ಕೇಳುವುದು ಮೇದಿನಿಯಲ್ಲಿದ್ದ ಸಕಲ ಲಕ್ಷಣವ, ಇದನ್ನು ಅಂಶಿ ಎಂದು ತಿಳಿವರು ಜ್ಞಾನಿಗಳು, ಹೃದಯದಲ್ಲಿದ್ದದು ಅಂಶವೆನ್ನು ಹೇಳ್ತಾರೆ. ನಿಮ್ಮ ಹೃದಯದಲ್ಲಿ ಯಾವ ಮೂರ್ತಿ ಇದೆ, ಆ ಮೂರ್ತಿ ಹೊರಗಿರುವ ರಾಮ ನಾರಾಯಣ ಮೂರ್ತಿ ಏನಿದೆ ಮೂಲ ಮೂರ್ತಿ, ಅದರ ಅಂಶವಿದು. ಹೊರಗಿರುವ ಮೂರ್ತಿ ವೈಕುಂಠ ಮೂರ್ತಿ, ಆತ ಮೂಲ ಮೂರ್ತಿ. ನಿಮ್ಮ ಒಳಗಿರುವುದು ಚಿಕ್ಕ ಚಿಕ್ಕದ್ದೆಲ್ಲ ಬಿಂಬ ಮೂರ್ತಿಗಳು. ಇದನ್ನು ಕೇಳು ಪರಮ ವಿಸ್ತಾರವಾದ ಮಹಿಮೆ, ಆದಿ ಪುರುಷ ವೈಕುಂಠವಾಸಿ ವದರ ಸಾಸಿರನ್ನ ನೆನೆದು. ಎಲ್ಲ ಜೀವರಾಶಿಗಳನ್ನ ಕಣ್ಣು ಮುಚ್ಚಲು, ಈ ಜಗತ್ತಿನಲ್ಲಿ 14 ಲೋಕದಲ್ಲಿರುವ ಸಕಲ ಚೇತನ ರಾಶಿಗಳ ಬಿಂಬ ಚಿಂತನೆ ಮಾಡಿದವು. ಇನ್ನೊಂದು ಕಡೆ ವೈಕುಂಠದಲ್ಲಿ ವದನ ಸಾತಿರ ಸಹಸ್ರ ಶೀರ್ಷ ಪುರುಷ ಆತನೆನದು, ಆತನ ಕರ್ಕೊಂಡು ಬಂದು ಎಲ್ಲರ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಏಕ ಚಿಂತನ ಕೂಡು 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 ಅಂತ ಕೂಡಿಸಿಡು, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ವದನ ಸಾಸಿರ ಸಾಸಿರನ್ನ ನೆನೆದು ಅವರವರ ಹೃದಯ ದಿಪ್ಪವಂಗೆ ಏಕೀಕರಣ ಮಾಡು, ಎಲ್ಲರ ಕೂಡಿಸು ಕೊಡ್ತಾನೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಉದಯಾರ್ಥ ಕೋಟಿ ಪ್ರಭಾ ಅನಂತಾಸನ ದಿಪ್ಪ ಪದ್ಮನಾಭ, ವೈಕುಂಠ ಅನಂತಾಸನ ಆದ ಮೇಲೆ ಶ್ವೇತದ್ವೀಪ ಹೇಳ್ತಾ ಇದ್ದಾರೆ. ಅನಂತಾಸನ ದಿಪ್ಪ ಪದ್ಮನಾಭ ಮತ್ತು ಶ್ವೇತದಲ್ಲಿವೆ ಶ್ವೇತದ್ವೀಪದಲ್ಲಿರುವಂತಹ ಕ್ಷೀರಾಬ್ಧಿಶಾಯಿ ವದನ ಸಾಸಿರ ಕಲ್ಪನಾದ ನಾರಾಯಣ, ಅಲ್ಲಿ ವದನ ಸಾಸಿರನಾದ ನಾರಾಯಣ, ಇಲ್ಲಿ ವದನ ಸಾಸಿರ ತಲ್ಪ, ತಲ್ಪಕ್ಕೆ ವದನ ಸಾಸಿರ ಇದೆ, ಅಲ್ಲಿ ನಾರಾಯಣ ಮಲ್ಕೊಂಡಿದ್ದಾನೆ. ವದನ ಸಾಸಿರ ತಲ್ಪನಾದ ನಾರಾಯಣ ಯಾವ್ಯಾವ ರೂಪಗಳು, ದೇವ ಅವತಾರ ರೂಪಗಳು, ಬದರಿ ನಿವಾಸಿಯಾದ ವೇದವ್ಯಾಸ, ಮಹಿದಾಸ, ಶಿಂಶುಮಾರ, ಹಯಶೀರ್ಷ, ಹಯಗ್ರೀವ, ವಡಭಾ, ವಡಭಾ ಅಂದ್ರೆ ಇದು ಗೊತ್ತಿಲ್ಲ ನಮಗೆ, ಸಮುದ್ರದಲ್ಲಿರುವ ಅಗ್ನಿ, ಆ ಅಗ್ನಿಯಲ್ಲಿರುವ ಭಗವದ್ ರೂಪಕ್ಕೆ ವಡಭಾ ಅಂತ ಹೆಸರು. ಕಲ್ಕಿ, ಸುಭನ್ವಂತ್ರಿ, ಹಂಸವಕ್ತ್ರ, ಕಪಿಲ, ವೃಷಭ, ಮೋದ ಸಾಂದ್ರನಾದ ಪುರುಷ ರೂಪತ್ರಯ, ದೇವರ ಮೂರು ರೂಪಗಳು ವಿಶ್ವ ತಯಸ ಪ್ರಾಜ್ಞ, ಆದ್ಯಂತರಹಿತನಾದ ದತ್ತಾತ್ರಯ, ಆದಿ ಮೂರುತಿ ಅವತಾರಗಳೆಲ್ಲ ಸ್ಮರಿಸಿ ಅದ್ವೈತ ತ್ರಯಂಗಳ ಅನ್ವಯಿಸೋ. ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಒಂದು ತಿಂಗಳು ಬೇಕು ಆ ಮೂರದ್ದೇ. ಆದರೆ ಚುಟುಕಾಗಿ ತಿಳಿಯಬೇಕಾದರೆ ದೇವರ ರೂಪಕ್ಕೂ ದೇವರ ಇನ್ನೊಂದು ರೂಪಕ್ಕೂ ಭೇದವಿಲ್ಲ, ಎರಡೂ ಒಂದೇ, ಮಿಕ್ಸ್ ಮಾಡಿದರೆ ಮಿಕ್ಸ್ ಆಗಿ ಬಿಡುತ್ತೆ, ಅದನ್ನೇ ಭಾವಾದ್ವೈತ ಅಂದರು. ದ್ರವ್ಯಾದ್ವೈತ, ಭಾವಾದ್ವೈತ ಅಂದರೆ ಈತನ ಗುಣಗಳಿಗೂ ಆತನ ಗುಣಗಳಿಗೂ ವ್ಯತ್ಯಾಸ ಇಲ್ಲ, ರಾಮನ ಗುಣಗಳಿಗೂ ಕೃಷ್ಣನ ಗುಣಗಳಿಗೂ ವ್ಯತ್ಯಾಸ ಇಲ್ಲ, ಎರಡು ಮಿಕ್ಸ್ ಆಗಿ ಬಿಡುತ್ತೆ, ಅದನ್ನ ಭಾವಾದ್ವೈತ ಅಂದರು. ರೂಪಕ್ಕೂ ರೂಪಕ್ಕೂ ಐಕ್ಯ ದ್ರವ್ಯಾದ್ವೈತ, ಗುಣಕ್ಕೂ ಗುಣಕ್ಕೂ ಐಕ್ಯ ಭಾವಾದ್ವೈತ, ಆತನ ಚರ್ಯಗೂ ಈತನ ಚರ್ಯಗೂ ಐಕ್ಯ ಕ್ರಿಯಾದ್ವೈತ. ಒಟ್ಟಾರೆ ಏನಂತದ ಅರ್ಥ, ಏನೋ ದೊಡ್ಡ ದೊಡ್ಡ ಪದಗಳು ಹೇಳಿದ್ರ, ಅವನೇ ಇವ ಅಷ್ಟೇ, ಅವನೇ ಇವ ಅಂದ್ರೆ ಇಷ್ಟ ಅವತಾರಗಳು ಧಾರಣೆ ಮಾಡಿದ್ದು ನನ್ನ ಹೃದಯದಲ್ಲಿರುವ ಮೂರ್ತಿಯೇ ಎಂಬ ಚಿಂತನೆ, ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ಇಲ್ಲಿ ನೋಡಿ ಸುಂದರವಾದ ಚಿತ್ರಣೆ ಕೊಡ್ತಾ ಇದ್ದಾರೆ. ಎಲ್ಲಾ ಅವತಾರ ರೂಪಗಳು, ಒಂದು ವೇಳೆ ನಾವು ಕರೆದು, ನಮಗೆ ನಾವು ಕರೆದ್ರೂ ದೇವರು ಬರ್ತಾರೋ ಇಲ್ಲೋ ಅಂತ ಡೌಟು, ಅದು ಈ ಕಲಿಕಾಲದಲ್ಲಿ ನಮ್ಮಂತವ್ರು ಕರೆದ್ರೂ ದೇವರು ಬರ್ತಾರ ಅಂದ್ರೆ ಉತ್ತರ ಒಂದೇ, ಕೃತಯುಗದಲ್ಲಿ ಬಂದ್ರೆ ಬರಬಹುದು, ಬರದೇ ಇಲ್ಲದೆ ಬರದಿದ್ರೆ ಬರದಿರಬಹುದು, ತ್ರೇತಾಯುಗದಲ್ಲಿ ಗೊತ್ತಿಲ್ಲ, ಕಲಿಯುಗದಲ್ಲಿ ಬಂದೇ ಬರ್ತಾನೆ ಸ್ವಾಮಿ. ಯಾಕೆ ಅಂದ್ರೆ ನಮ್ಮಂತಹ ದುಜುಬಿ ಪ್ರಾಣಿಗಳು ಈ ಕಲಿಕಾಲದಲ್ಲಿ ಒದ್ದಾಡ್ತಾ ಬಿಡುವಾಗ ಓಡಿ ಬರ್ತಾನಂತೆ ಭಗವಂತ. ಅದಕ್ಕಾಗಿ ಕೃತಾದಿ ಯುಗಗಳಲ್ಲಿ ಕೇಳಿಕೊಂತಾರೆ ದೇವರನ್ನ, ಕಲಿಯುಗದಲ್ಲಿ ಒಮ್ಮೆ ಹುಟ್ಟುವಂತೆ ಮಾಡ್ರಯ್ಯ. ಯಾಕೆ ಅಂದ್ರೆ ಆ ದೇವರು ಓಡಿ ಬರ್ತಾನೆ ಉದ್ಧಾರ ಮಾಡ್ಲಿಕ್ಕೆ, ಕೇಳಿದರೆ ಸಾಕು ಅಂತ. ನಮಗೆ ನೋಡಿದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಬಹಳ ಇದೆ, ದೇವರು ರಕ್ಷಣೆಗೆ ಬರ್ತಾನೆ ಎಂಬ ಎಚ್ಚರವೇ ನಮಗಿಲ್ಲ, ಕೊಡುವ ನಾಥನಿಲ್ಲ. ಇನ್ನ ವಿಶೇಷ, ನಮ್ಮ ಮುಖ ದೇವರು ನೋಡಲ್ಲ ಅಂತ ರಿವರ್ಸ್ ಫೀಡ್ಬ್ಯಾಕೇ ಬರ್ತಾ ಇರುತ್ತೆ ನಮಗೆ. ಆದರೆ ದೇವ ನಮಗಾಗಿ ಕಾದಿದ್ದಾನೆ. ಒಂದು ಸಲ ನಾವು ಈ ಅವತಾರ ರೂಪಗಳೆಲ್ಲ ಸ್ಮರಣೆ ಮಾಡಿದರೆ ಸ್ವಾಮಿ ಎಲ್ಲಾ ರೂಪಗಳಿಂದ ಅಲ್ಲಿ ನಿಂತಿದ್ದಾನೆ. ಒಂದು ಕ್ಷಣ ನಮ್ಮ ಹೃದಯದಲ್ಲಿ ಪ್ರವೇಶ ನಾಮಕ ಭಗವಂತನಿದ್ದಾನೆ, ಆತನೇ ಅಗ್ನಿಯಂತೆ ಉರಿತಾ ಇದ್ದಾನೆ. ಅಲ್ಲರಿ ಅಗ್ನಿ ಅಂತ ಹೇಳ್ತೀರಾ, ಹೇಳ್ತೀರಲ್ಲ ಮಂತ್ರಪುಷ್ಪ, ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಸಂಭವಂ, ಹೌದಾ? ಅಲ್ಲೇನು ಹೇಳ್ತಾರೆ, ತಸ್ಯ ಶಿಖಾಯ ಮಧ್ಯೆ ಅಗ್ನಿ ಇದೆ, ಹೃದಯದಲ್ಲಿ ಅಗ್ನಿ ಶಿಖ ಉರಿತಾ ಇದೆ, ಪರಮಾತ್ಮ ವ್ಯವಸ್ಥಿತ ಅಗ್ನಿಶಿಖಾ ಅಣೀಯ ಊರ್ಧ್ವ ವ್ಯವಸ್ಥಿತ ಒಳ್ಳೆ ಮೇಲಕ್ಕೆ ಉರಿಯುವ ಅಗ್ನಿಶಿಖ ಇದೆ, ಅವನೇ ಪ್ರಾವೇಶ ಮೂರ್ತಿ ನಾರಾಯಣ ಅಂದ್ರು. ಈಗ ನಾವೇನು ಮಾಡಿದವು, ಎಲ್ಲಾ ದೇವರ ರೂಪಗಳು ಸ್ಮರಣೆ ಮಾಡಿದವು, ಅದೇ ತುಪ್ಪ ನಮ್ಮ ಹೃದಯದಲ್ಲಿರುವ ಪ್ರಾದೇಶ ಮೂರ್ತಿಯ ಅಗ್ನಿ ಆ ರೂಪಗಳನ್ನೆಲ್ಲ ಇಲ್ಲಿ ತಂದು ದೇವರಲ್ಲಿ ಐಕ್ಯ ಚಿಂತನ ಅಂದ್ರೆ ಆಹುತಿ ಕೊಟ್ಟು ಎಲ್ಲ ದೇವರಲ್ಲಿ ಒಂದೇ ರೂಪವಾಗಿ ಒಂದೇ ರೂಪ ನಿಲ್ತಾ ಇದೆ. ಇದ್ದದ್ದು ಪ್ರಾದೇಶ ಮೂರ್ತಿ, ರಾಮ ಬಂದ ಸೇರಿದ ಪ್ರಾದೇಶನೇ ಉಳಿದ, ಎಲ್ಲರೂ ಬಂದು ಸೇರುತ್ತಾ ಇದ್ದಾರೆ ದೇವರ ರೂಪಗಳು, ಪ್ರಾದೇಶ ಮೂರ್ತಿಯೇ ಉಳಿತಾ 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 ಬರ್ತಾ ಇದ್ದಾನೆ. ಅಂದ್ರೆ ದೇವರಲ್ಲೇ ದೇವರ ರೂಪಗಳ ಯಜ್ಞ ಅದೇ ಹೇಳ್ತಾ ಇದ್ದಾರೆ. ಪ್ರಾದೇಶ ಮೂರ್ತಿ ತಾನೇ ಯಜ್ಞ ನಾಮಕನೆಂದು ಪದೋ ಪದಿಗೆ ತಿಳಿದು ಸಕಲ ರೂಪ ಹೃದಯ ಸಂಸ್ಥಿತನಲ್ಲಿ ಐಕ್ಯ ಚಿಂತನೆ ಮಾಡೋ ಭೇದವೆಲ್ಲ ನೋಡೋ ಎಳ್ಳಿನಿತು. ದೇವರ ಕುರಿತು ಗೊತ್ತಾಗದೆ ಇರುವವರೆಗೂ ನಾವು ದೇವರ ಸುತ್ತ ತಿರುಗಬೇಕು. ದೇವರ ಕುರಿತು ಈ ರೀತಿಯಾದ ತಿಳುವಳಿಕೆ ಬಾರದಿರುವವರೆಗೂ ನಾವು ತಿರುಗಬೇಕು. ದೇವರೇ ದೇವರೇ ಅಂತ ಹೇಳಿ ತಿಳ್ಕೊಂಡ ಮೇಲೆ ನಮ್ ಸುತ್ತ ತಿರುಗ್ತಾನಂತವ ತಮಾಷೆಯಲ್ಲ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಬೋಧ ಮೂರುತಿ ಗುರು ವಿಜಯ ವಿಠಲರೇಯ ಇದನ್ನು ತಿಳಿದವನ್ನ ಕ್ಷಣವಗಲನೋ. ಒಂದು ಕ್ಷಣ ಬಿಟ್ಟಿರಲ್ಲ, ಹಿಂದೆ ನಮ್ ಸುತ್ತ ತಿರುಗ್ತಾನೆ. ಹೇಗೆ? ನಾನಿದ್ದೇನೆ ಎಂಬ ಎಚ್ಚರ ಕೊಟ್ಟು ಈಗೂ ನಮ್ ಸುತ್ತ ಇದ್ದಾನೆ ದೇವರು. ಯಾರಿಲ್ಲ ಅಂತಾರೆ, ಆದರೆ ತನ್ನ ನೆನಪೇ ಕೊಡ್ತಾ ಇಲ್ಲ. ಅದಕ್ಕೆ ದಾಸರಂತಾರೆ, ನೀನ್ ನನ್ ಸುತ್ತ ಇದ್ದು ಕಷ್ಟಪಟ್ಟರೆ ಏನು ಉಪಯೋಗ ಮಹಾರಾಯ, ಕಷ್ಟ ಪಡ್ತಾ ಇದೆಯೆಂಬ ಎಚ್ಚರವೇ ಇಲ್ಲ. ನೀನಿದ್ದೀಯಮ್ಮ ಎಚ್ಚರವೇ ಇಲ್ಲ ನನಗೆ, ಏನು ಉಪಯೋಗ? ನೀನಿದ್ದೀಯ, ಉಪಯೋಗ ಉಪಕಾರ ಮಾಡುತ್ತಾ ಇದ್ದೀಯ, ಅದರ ಎಚ್ಚರ ಕೊಡೋ ತಲೆಯಲ್ಲಿ ಅದೇ ದೊಡ್ಡ ಉಪಕಾರ ಮಹಾರಾಯ ಅಂತ ಕೇಳುತ್ತಾರೆ. ನೀನು ಇಷ್ಟು ಉಪಕಾರ ಮಾಡ್ತಾ ಇದೀಯಾ, ನಿನ್ನ ಎಚ್ಚರವೇ ಇಲ್ಲದಿದ್ದರೆ ಕೃತಜ್ಞನಾಗ್ತಾ ಇದ್ದೇನೆ, ಅದೊಂದು ಕೊಡು ಅಂತಾರೆ. ಇನ್ನ ಈಗ ನಮ್ಮ ಶರೀರದಲ್ಲಿರುವ ರೂಪಗಳನ್ನ ನಮ್ಮ ಬಿಂಬನಲ್ಲೇ ಐಕ್ಯ ಚಿಂತನೆ, ಹಾಗೆ ಹೊರಗಿರುವ ದೇವರ ಅವತಾರ ರೂಪಗಳನ್ನ ನಮ್ಮ ರೂಪದಲ್ಲಿ ಐಕ್ಯ ಚಿಂತನೆ. ಅಂದರೆ ಇವನೇ ಅವತಾರ ರೂಪದಲ್ಲಿರೋದು, ಇವನೇ ನನ್ನ ಶರೀರದಲ್ಲಿ ವ್ಯಾಪಿಸಿರೋದು, ಇನ್ನು ಹೇಳ್ತಾರೆ ಇವನೇ ಎಲ್ಲಾ ಕ್ಷೇತ್ರಗಳಲ್ಲಿರೋದು. ಬದರಿ ದ್ವಾರಕ ಲೋಹ ಕ್ಷೇತ್ರ ಕಾಶಿ ಪ್ರಯಾಗ, ಬದರಿ ಗೊತ್ತು, ದ್ವಾರಕ ಗೊತ್ತು, ಲೋಹ ಕ್ಷೇತ್ರ ಯಾವುದು? ಇವೆಲ್ಲ ಯಾತ್ರೆ ಮಾಡಿದವರಲ್ಲ ತುಂಬಾ. ಲೋಹಕ್ಷೇತ್ರ ಅಂದ್ರೆ ಪಂಡರಾಪುರ, ಪಂಡರಾಪುರವನ್ನ ಲೋಹಕ್ಷೇತ್ರ ಅಂತ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಲೋಹಕ್ಷೇತ್ರ ಅಂದ್ರೆ ತಾಮ್ರಪರ್ಣಿ, ತಾಮ್ರ ಲೋಹ, ತಾಮ್ರಪರ್ಣಿ ಅದನ್ನ ಲೋಹಕ್ಷೇತ್ರ ಅಂತ ಕರೀತಾರೆ. ಪಂಡರಾಪುರವನ್ನು ಕೂಡ ಲೋಹಕ್ಷೇತ್ರ ಅಂತ ಕರೀತಾರೆ. ಬದರಿ ದ್ವಾರಕ ಲೋಹಕ್ಷೇತ್ರ ಕಾಶಿ ಪ್ರಯಾಗ ಶ್ರೀ ಪದವೀವ ಗಯಾ ಕ್ಷೇತ್ರ. ಪ್ರಾಯಶಃ ಸ್ವಲ್ಪ ವಯಸ್ಸಾದವರೆಲ್ಲರೂ ಗಯಾಕ್ ಹೋಗಿರ್ತಾರಲ್ಲ, ಎಲ್ಲರೂ ಹೋಗಿದ್ದೀರಾ ಗಯಾಕ್ಕೆ? ಹೋಗಿದ್ದೀರಾ? ಪ್ರಾಯಶಃ ಹೋಗಿರ್ತಾರ. ಅಲ್ಲಿ ಹೋಗಿ ಏನ್ ಮಾಡಿ ಬಂದದ್ದು? ಪಿಂಡ ಪ್ರದಾನ ಮಾಡಿದ್ರು ಹೌದಲ್ವ? ಇದು ವಿಷಯ ಗಯಾಗದಾಗರ ದರ್ಶನ ಅಲ್ವಾ, ಹೋಗೋದು ಪಿಂಡ ಪ್ರದಾನ ಮಾಡಲಿಕ್ಕೆ, ದೇವರ ಪಾದ ದರ್ಶನ ಮಾಡಲಿಕ್ಕೆ, ಅಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ. ಮೂರು ಕಡೆ ಮಾಡಿಸ್ತಾರೆ, ಒಂದೇ ದಿವಸ ಮೂರು ಕಡೆ ಮಾಡಿ ಬಂದು ಗೋವಿಂದ ಅಂತ ಬರ್ತೇವೆ. ಆದರೆ ಅಲ್ಲಿಗೆ ಹೋಗಿದ್ದು ಏನು ಮಾಡಬೇಕು ಗೊತ್ತಿಲ್ಲ, ಅವ್ರು ಹೇಳುವಂತೆ ಮೂರು ಕಡೆ ಮಾಡಿ ಬಂದು. ಆದರೆ ಒಂದು ಸಲ ವಿಜಯದಾಸರು ಏನು ಹೇಳಿದಾರೆ ನೋಡಿದ್ರೆ, ವಿಜಯದಾಸರು ಬದರಿ ಗಯಾಕ್ಷೇತ್ರ ಸುಳಾದಿಯಲ್ಲಿ ಹೇಳ್ತಾರೆ, ಅಪ್ಪ ಆ ನದಿ ದಾಟಿ ಇನ್ನೊಂದು ಮೂರ್ತಿ ಇದೆ, ಇಲ್ಲಿ ಹೋದವರಿಗೆ ಪಿಂಡ ಪ್ರದಾನ ಅಲ್ಲದೆ ಇದ್ದ ನೀನು ನಿನಗಾಗಿ ಪಿಂಡ ಪ್ರದಾನ ತರ ಮೊಸರು ಬುತ್ತಿ ಮಾಡಿ ದೇವರ ಕೈಯಲ್ಲಿ ಕೊಡಬೇಕು, ನನ್ನ ರಕ್ಷಣೆ ಮಾಡು ಅಂತ. ಈ ರಹಸ್ಯಗಳೇ ನಮ್ಗೆ ಗೊತ್ತಿಲ್ಲ, ಇದು ವಿಜಯದಾಸರು ತಮ್ಮ ಸುಳಾದಿಗಳಲ್ಲಿ ಪಟ್ಟ ಹೇಳ್ತಾರೆ. ಇನ್ನ ಗಯಾಕ್ಷೇತ್ರಕ್ಕೆ ಹೋದ್ರೆ ಮೂರು ಕಡೆ ಅಲ್ಲ, 45 ಕಡೆ ತೀರ್ಥಗಳಲ್ಲಿ ಸಾಧ್ಯ ಮಾಡಿಕೊಂಡು ಬರಬೇಕು. ಆ ವಿಷಯವೇ ಗೊತ್ತಿಲ್ಲ ನಮಗೆ, ನಮಗೆ ಸಿಲೆಬಸ್ಸೇ ಗೊತ್ತಿಲ್ಲ, ಎಕ್ಸಾಮ್ ಅಟೆಂಡ್ ಮಾಡೋದು ಮತ್ತು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ತೀವಿ ಕರ್ಕೊಂಡು ಹೋದ್ರೆ ಮೂರು ಕಡೆ ಮಾಡ್ಕೊಂಡು ಬರ್ತೇವೆ. ಆದರೆ ತಿಳಿದವರು ಸರಿ ಹೋಗ್ಬೇಕು, ಇರಬೇಕು, ಮಾಡಿಕೊಂಡು ಬರಬೇಕು. ಆ ತರ ಒಂದು ಸಲ ಮಾಡಿದ್ರೆ ಸಾಕು, ಪಿತೃಗಳು ಪ್ರಿಪೇರ್ ಆಗ್ತಾರೆ. ಚೆನ್ನಾಗಿ ಹೇಳ್ತಾರೆ. ಹಾಗೆ ಗಯಾಕ್ಷೇತ್ರ ಅಯೋಧ್ಯ, ಹಾಗಾದ್ರೆ ಈ ಸಲ ನೀವು ತೀರ್ಥಯಾತ್ರೆಗೆ ಹೊರಡೋದಾದ್ರೆ ನಿಮ್ಮ ಜೊತೆ ಎರಡು ಪುಸ್ತಕ ಇರಬೇಕು, ಒಂದು ವಿಜಯದಾಸರ ತೀರ್ಥಕ್ಷೇತ್ರ ಸುಳಾದಿಗಳು, ಎರಡನೆಯದು ತೀರ್ಥ ಪ್ರಬಂಧ, ಎರಡೂ ಇರಬೇಕು, ಚೆನ್ನಾಗಿರುತ್ತೆ. ನಂತರ ಯದುಗಿರಿ, ತೋತಾದ್ರಿ, ಶ್ರೀಮುಷ್ಣ, ಮನ್ನಾರಿ, ಪದ್ಮನಾಭಾನಂತ ವೈಕುಂಠಾಚಲ ನಿಧಿ ಮೊದಲಾದ ಸುಕ್ಷೇತ್ರದಲ್ಲಿಪ್ಪ ವಿಧಿಭವ ಮುಖರಿಂದ ಪೂಜೆಗೊಂಬ ಬ್ರಹ್ಮಾದಿ ರುದ್ರಾದಿ ದೇವತೆಗಳಿಂದ ಪೂಜೆಗೊಳ್ಳುವ ಮೂರ್ತಿಗಳವೆಲ್ಲ. ಶ್ರೀರಂಗಕ್ಕೆ ಬರ್ತೀರಾ? ಶ್ರೀರಂಗಕ್ಕೆ ದಿನಾಗ್ಲೂ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಪೂಜೆ ಮಾಡೋದು ಯಾರು ಹೇಳಿ? ವಿಭೀಷಣ ಗುಟ್ಟಾಗಿ ಬಂದು ಮೊದಲು ಪೂಜೆ ಮಾಡಿಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಅರ್ಚಕರ ಪ್ರವೇಶ, ಬದುರಿಯಲ್ಲಿ ನಾರದರು ಉದ್ಧವರು ಇಬ್ಬರು ಸೇರಿ ಮಾಡುತ್ತಾರೆ. ಹಾಗೆ ಹಾಗೆ ಎಲ್ಲಾ ಕಡೆ ಅವರವರು ಬರ್ತಾರೆ, ಹೇಳ್ತಾರೆ. ವಿಧಿಭವ ಮುಖರಿಂದ ಪೂಜೆ ಗುಂಬ ಸದಮಲ ಮೂರ್ತಿಗಳು ಇರುವ ಕ್ರಮದಿಂದ ಹೇಗಿದ್ದಾರೆ ಅಂದ್ರೆ, ದಶ ವಿಧದಿಂದ ಇರುತ್ತಿತ್ತ ಬಗೆಯ ನರಿತು, ಹತ್ತು ರೀತಿಯಲ್ಲಿವೆ ದೇವರ ಮೂರ್ತಿಗಳೆಲ್ಲ. ಹೃದಯ ಸಂಸ್ಥಿತನಲ್ಲಿ ಇವೆಲ್ಲ ಏನ್ ಮಾಡಬೇಕು? ಬೆಳಿಗ್ಗೆ ಕೂತು ಎಲ್ಲಾ ಮೂರ್ತಿಗಳನ್ನ ಹೋದಾಗ ಮನಸ್ಸಿನಲ್ಲಿ ಫೋಟೋ ತೆಗೆದಿರಬೇಕು, ಆ ರೂಪಗಳನ್ನ ತಂದು ನಮ್ಮ ಹೃದಯದಲ್ಲಿರುವ ದೇವರಲ್ಲಿ ಕೂಡಿಸಬೇಕು. ಹೃದಯ ಸಂಸ್ಥಿತನಲ್ಲಿ ತಂದು ಕೂಡಿಸು ಮರಳೇ ಈಗ ಹೇಳ್ತಾರೆ. ಇದೇ ಲೋಕ ಬಿಡಿದು ಮತ್ತೆ ಪಾತಾಳಾದಿ ಐದೆರಡು ಲೋಕಾದಿ ಇರುತ್ತಿಪ್ಪ ಮೂರ್ತಿಗಳು ಒದಗಿ ಚಿಂತಿಸಿ ಐಕ್ಯ ತಿಳಿಯೋ ನೀನು. ಎಲ್ಲ ರೂಪಗಳನ್ನ ನಮ್ಮ ಬಿಂಬನಲ್ಲಿ, ಎದುರಿಗಿರುವ ಎಲ್ಲರ ಬಿಂಬದಲ್ಲಿ ಚಿಂತನೆ ಮಾಡಿಬಿಡುವಂತಾರೆ. ಈ ವಿಧದಿಂದ ಸಂಸ್ತುತಿಸಿ ಪರಮ ಭಕ್ತಿಯಿಂದ ಉದಕ ಕೊಡುವ ನ್ಯಾಕೆ ಅಮೃತೋಪಮವೋ? ಪದ್ಮನಾಭನಿಗಿದೆ ಪೂಜೆ ಎನಿಸುವುದಯ್ಯ, ಇದೇ ಪೂಜಾ ದೇವರಿಗೆ. ಇದೇ ಬಗೆಯನೆ ತಿಳಿಯದೆ ವ್ಯರ್ಥವಾಗಿ ಬುಧರು ನಾವೆಂತೆಂದು ಬರಿದೆ ಹಿಗ್ಗುವ ನರನ ಮಜ ಗರ್ವಕ್ಕೇನೆಂಬೆ ಮಹಿಯೊಳಗೆ. ಈ ವಿಷಯ ಹೇಳಿದಾಗ ಇದು ತಿಳ್ಕೊಳ್ಳದೆ ನಾನು ಇಷ್ಟು ಪಂಡಿತ, ಅದು ಗೊತ್ತು ಇದು ಗೊತ್ತು ತಿಳ್ಕೋಬೇಕಾಗಿದ್ದು ತಿಳ್ಕೊಂಡಿಲ್ಲ, ಏನು ಉಪಯೋಗ? ಮಣ್ಣು ಹಾಕೊಂಡು ತಣ್ಣೀರು ಹೊಯ್ಕೊಂಡಂತಾಯಿತು, ಏನು ಉಪಯೋಗವಿಲ್ಲ. ಕುಂಜರ ಶೌಚವತ್ತು ಅಂತ ಹೇಳ್ತಾರೆ. ಇದು ಅಮೃತದ ಕಡಲು. ಸುಭಿಯಾಬ್ಧಿ ಪ್ರಯತ್ನವಿಲ್ಲದ ಜಗದಳು ಉದು ಭವಿಷ್ಯದೆ ಬಿಟ್ಟು ಯತ್ನದಿಂದ ಆದರದು ವಿಷವನ್ನು ಪಾನ ಮಾಡುವರೆಲ್ಲ ವಿಧಿ ಲಿಖಿತವನು ಮೀರಲ್ಲ ಅಪರ್ಯಾರು. ಇಷ್ಟು ಹೇಳುವಪ್ಪ, ಸುಳಾದಿ ಹೇಳಿದ್ವು, ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಹೇಳಿದ್ರು ಕೂಡ ನೋಡೋಣ್ಬಿಡ್ರಿ, ಸುಮ್ಮನೆ ಒಣ ಏನೋ ಹೇಳ್ತಾರೆ ಅಂದ್ಬಿಟ್ರ ಅದು ಅವರು ಕುರಿತು ಹೇಳ್ತಾ ಇದ್ದಾರೆ. ಆದರದು ವಿಷವನ್ನು ಪಾನ ಮಾಡುವರಲ್ಲ ವಿಧಿ ಲಿಖಿತವನು ಮೀರಲ್ಲ ಅಪರಾರು. ಪದ್ಮ ಸಂಭವನುತ ಗುರು ವಿಜಯ ವಿಠಲನ್ನ ಪದಗಳ ಬಿಗಿದಪ್ಪಿ ಸುಖಿಸೋ ಸತತ. ಏನೋ ಹೇಳಿದ್ದೀರಿ, ಅಲ್ಲಿಯ ಬಿಂಬಗಳನ್ನು ಕರೀರಿ, ಅವರ ರೂಪಗಳು ಕರೀರಿ, ನಿಮಗೂ ನಿಮ್ಮ ಮನದಲ್ಲಿ ಈ ಮೂರ್ತಿಯಲ್ಲಿ ಕೂಡಿಸ್ರಿ, ಚುಟುಕಾಗೂ ಹೇಳಿದಿರಿ, ಎಲ್ಲಾ ರೂಪಗಳು ನಿಮ್ಮಲ್ಲೇ ಇದೆ ಅಂತ ಹೇಳಿದಿರಿ. ಇವೆಲ್ಲ ಕೂಡ ಸತ್ಯವಾ? ಪ್ರಾಕ್ಟಿಕಲಿ ಆಗತ್ತಾ? ದೇವರು ನಾವು ಕರೆದ್ರೆ ಬಂದು ಹಾಕಿ ಕೊಡ್ತಾನ ನಮ್ಮ ಹೃದಯದಲ್ಲಿ ಅಂದ್ರೆ ಹೇಳ್ತಾರೆ. ಸತ್ಯವಿದು ಗ್ರಹಿಸುವುದು ಶ್ರುತಿ ಸ್ಮೃತಿಯ ಅಳಿರುತ್ತಿಪ್ಪ ಅರ್ಥ ಗಳಿವು ಕೇಳು ಭಕ್ತಿಯಿಂದ. ಮಿಥ್ಯಾವೆಂದಿಗೂ ಅಲ್ಲ ಅದೃಷ್ಟಹೀನಾಗಿ ಅತಥ್ಯವೆಂದರೆ ಅದಕ್ಕೆ ಮಾಡ್ಪದೇನು? ಇದೆಲ್ಲ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಮಾತುಗಳಯ್ಯ, ಇವೆಲ್ಲ ಸತ್ಯವಾದ್ದು. ಇದು ಕೇಳಿ ಇದು ಸುಳ್ಳೆಂದಿಗೂ ಅಲ್ಲ. ನಿಂಗ ಅದೃಷ್ಟ ಇಲ್ಲಾಂಗೆ ಸುಳ್ಳು ಹೋಗ್ರಿ ಅಂತ ಹೇಳಿದರೆ ಇನ್ನು ಅದಕ್ಕೆ ಏನ್ ಮಾಡೋದು, ನೀನ್ ಹಣೆ ಬರ ಅಂತ ಹೇಳ್ತಾರೆ. ಅಂದ್ರೆ ಅಂತವರ ಪಕ್ಕದಲ್ಲಿ ಇದ್ರೇನೋ ಅದಕ್ಕೆ ಆ ಮಾತು ಬಂತು. ಅದು ಕೇಳಿಯೇ ಸಾಕ್ಬಿಡ್ರಿ, ಏನೋ ಹೇಳ್ತಾರೆ, ಒಣ ಗೋಳು ಹೇಳ್ತಾರೆ. ಇದು ಯಾರು ಮಾಡ್ತಾರೆ, ದಿನಾ ಕೂತ್ಕೊಂಡು ಇಷ್ಟೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿದವರು ಇದ್ದಿರಬೇಕು. ಅವರ ಕುರಿತು ಒಗ್ಗರಣೆ ಕೊಟ್ರು. ವ್ಯರ್ಥವಾಗಿ ಭವದಿ ದುಃಖಗಳು ನಳೆಪೆ ಉದೃಪ್ತನಾಗುವೆನೆಂಬ ಮನಸ್ಸಿನಿಂದ ಕೀರ್ತಿಸು ಹರಿಯನ್ನು ಪೂರ್ವೋಕ್ತದಂತೆ ತಿಳಿದು ನಾವು ಹೇಳಿದಂತೆ ನಿನ್ನ ಹೃದಯದಲ್ಲಿರುವ ಮೂರ್ತಿಯಲ್ಲಿ ಎಲ್ಲಾ ಮೂರ್ತಿಗಳನ್ನು ತಂದು ಕೂಡಿಸು. ಭಕ್ತಿಯಿಂದಲೇ ಯಜಿಸೋ ವಿಧಿ ಪೂರ್ವಕ ದೇವರ ಯಜ್ಞ ಮಾಡು. ಏನು ಯಜ್ಞ ಮಾಡುವುದು? ಏನು ಪೈಸಾ ಖರ್ಚಿಲ್ಲ. ಊಡು ಉಣ್ಣೋದು, ಕುಡಿಯೋದು, ತಿರುಗೋದು, ಮಾತಾಡೋದು, ಇದೇ ದೇವರಿಗೆ ಅರ್ಪಿಸು. ಇನ್ನ ಐಕ್ಯ ಚಿಂತನೆ ಕೊನೆಗೊಳಿಸ್ತಾ ಇದ್ದಾರೆ. ಸತ್ಯಲೋಕದಿಂದ ಕೊನೆ ಲೋಕವರೆಗೂ ಸತ್ಯಲೋಕಾಧಿಪನ ಸತಿ ಸಹಿತ ಮಿಕ್ಕಾದ ಲೋಕಸ್ಥರ ಎಲ್ಲರ ಸ್ಮರಿಸು. ತಪೋ ಜನೋ ಲೋಕವ ಮತ್ತೆ ಮಹರ್ಲೋಕ ಸ್ವರ್ಲೋಕ ಭುವರ್ಲೋಕ ಮರ್ತ್ಯಲೋಕವು ಮತ್ತೆ ಅಧೋ ಲೋಕಂಗಳ ಸತ್ತವನ ಚಿಂತಿಸು. ಮರೆಯದಲೆ ಲೋಕಾಧಿಪತ್ಯರನ್ನು ಭೃತ್ಯರನ್ನು ಸತಿಯರಿಂದ ಎಲ್ಲರನ್ನು ಚಿಂತನೆ ಮಾಡಿ ಯುಕ್ತರಾದವರೆಲ್ಲ ಅಂಶಿ ಎನಿಸುವರೆಯ ಹೃತ್ಕೊಂಡಾದರೆ ನಿಲ್ಲಿಸಿ ಹರಿಯ ಅಂಶವೆನ್ನು. ಎಲ್ಲ ರೂಪಗಳನ್ನ ನಿನ್ನ ಹೃದಯದಲ್ಲಿ ಕೂಡಿಸು ಅಂತ ಹೇಳ್ತಾ ಇದ್ದಾರೆ. ಉಕ್ತಿಯನ್ನು ಲಾಲಿಸುವುದು ಅಂಶ ಅಂಶ ಭಾಗಗಳು ಏಕತ್ರ ಚಿಂತಿಸು ಬಿಡದೆ ದೇಹದಲ್ಲಿ ಆ ಎಲ್ಲಾ ದೇವತೆಗಳನ್ನ ಎಲ್ಲರನ್ನು ಕೂಡ ಅವರವರಲ್ಲಿರುವ ದೇವರ ಮೂರ್ತಿಗಳನ್ನ ತಂದು ಕೂಡಿಸುವ ಕಾಲಕ್ಕೆ ಬನ್ರಿ ಅಂತ ಆರ್ಡರ್ ಹಾಕೋದು ಬೇಡ. ಸ್ವಲ್ಪ ತಲೆಬಾಗಿ ಎಲ್ಲಾ ಲೋಕದಲ್ಲಿರುವ ಸಜ್ಜನರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಪ್ರಾರ್ಥಿಸಿ ಈ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿ. ಆಸಕ್ತಿಯಿಂದಲೇ ಮನದಿ ಪ್ರಾರ್ಥಿಸಿ ಅವರವರ ಹೃತ್ಕಮಲದಲ್ಲಿದ್ದ ಮೂರ್ತಿಗಳನ್ನು ಮತ್ತೆ ಕೂಡಿಸು ಮರಳೆ ಸಕಲ ರೂಪಗಳಲ್ಲಿ. ಎಲ್ಲ ರೂಪಗಳನ್ನ ನಿನ್ನ ಹೃದಯದಲ್ಲಿ ಕೂಡಿಸು. ಈ ರೂಪವನ್ನೇ ಎಲ್ಲಾ ರೂಪಗಳಲ್ಲಿ ಕೂಡಿಸು, ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾರೆ. ಅತ್ಯಂತ ಅಭೇದವೆಂದು ತಿಳಿಯೋ ಅಸತ್ಯವೆನ್ನಲು ಸಲ್ಲ. ಅರ್ಜುನಗೆ ಶ್ರೀಕೃಷ್ಣ ಮಿತ್ರನಾಗಿ ಪೇಳ್ದ ವಾಕ್ಯ ಉಂಟು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಶ ಪಂಡಿತಾ ಸಮದರ್ಶಿನ. ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ, ಗವಿ ಆಕಳಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ನಾಯಿಯನ್ನ ಕೊಂದು ತಿನ್ನುವವ ಚಂಡಾಲ ಅವನಲ್ಲಿ ಇರುವ ದೇವರೊಂದೇ ಅಂದ್ರು. ಇನ್ನೊಬ್ರು ಸ್ವಲ್ಪ ಅಪಾರ್ಥ ಮಾಡಿಕೊಂಡ್ರು. ಬ್ರಾಹ್ಮಣ, ಆಕಳು, ಆನೆ, ನಾಯಿ, ನಾಯಿಯನ್ನು ತಿನ್ನುವವ ಎಲ್ಲ ಒಂದೇ ಅಂದ್ಬಿಟ್ರು. ಮಧ್ವಾಚಾರ್ಯ ಅಂದ್ರು, ಕೃಷ್ಣನ ಅಭಿಪ್ರಾಯ ಅದಲ್ಲಯ್ಯ, ಇವೆಲ್ಲ ಒಂದೇ ಆಗಾಗುತ್ತೆ, ಬೇರೆ ಬೇರೆನೆ, ಅದರ ಒಳಗಿರುವ ದೇವರು ಮಾತ್ರ ಒಂದೇ ಅಂದ್ರು. ಇಲ್ಲ, ಎಲ್ಲ ಒಂದೇ ಅಂತಂದ. ಅವಾಗ ಮಧ್ವರಾಜರಂದ್ರು, ನಿಮ್ಮಪ್ಪನ ಶ್ರಾದ್ದಕ್ಕೆ ಬ್ರಾಹ್ಮಣನ ಕರಿತೀಯೋ ನಾಯಿಯನ್ನು ಕೊಡಿಸ್ತೀಯೋ ಅಂದ್ರು. ಏ, ನಾಯಿನ ಹೇಗೆ ಕೊಡಿಸ್ತೀನಿ ನಾನು, ಮತ್ತೆ ನಿಮ್ಗೆ ಎಲ್ಲ ಒಂದೇ ಅಲ್ಲ, ಎಲ್ಲ ಒಂದೇ ಅಲ್ಲ ಅಂದ್ರು. ಈ ವಿಚಾರ ಬಂದಾಗ ನಮ್ಮ ವಿದ್ಯಾಮಾನ್ಯರನ್ನ ಸ್ಮರಣೆ ಮಾಡಲೇಬೇಕು. ಸ್ವಲ್ಪ ಖಾರದ ವಿಚಾರಗಳು ಬರ್ತಾ ಇರುತ್ತಲ್ವಾ. ಒಂದು ದೊಡ್ಡ ಸಭಾ, ಎಲ್ಲರೂ ಸೇರಿದ್ದಾರೆ. ಎಲ್ಲರೂ ಅಂದ್ರೆ ಎಲ್ಲರೂ ಸೇರಿದ್ದಾರೆ. ಸಭಾದಲ್ಲಿ ಕೂತು ಹೇಳಿದ್ದು, ಇವರು ಮಣಿಮಂತ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಸಭಾದಿಂದ 10 ಜನ ವಿದ್ವಾಂಸರಿಗೆ ಬಂದ್ಬಿಟ್ರು. ಹೇಗೆ ಹೇಳ್ತೀರಾ ಮಣಿಮಂತ ಅಂದ್ರು. ನಾನು ಹೇಳಿದ್ದಲ್ಲ, ನಿಮ್ಮ ಆಚಾರ್ಯ ಹೇಳಿದ್ದು. ಅದೇ ಹೇಳಿದ್ರು, ನಾ ಯಾರು ಹೇಳಿದ್ದು ನಿಮ್ಗೆ? ಅಲ್ರಿ, ಅದ್ವೈತ ಪ್ರಕಾರ ಎಲ್ಲಾ ಜೀವ ಜೀವಕ್ಕೂ ಐಕ್ಯ ಹೇಳ್ತೀರೋ ಇಲ್ವೋ? ಹೌದು. ಮತ್ತೆ ಮಣಿಮಂತ ಜೀವ ಹೌದೋ ಅಲ್ವೋ? ಹೌದು. ನಿಮ್ಮ ಆಚಾರು ಜೀವ ಅಲ್ಲೋ? ಹೌದು. ಐಕ್ಯ ಹೇಳ್ತೀರೋ ಇಲ್ಲ ಅಂದ್ರು. ಹೇಳ್ತೀವಿ. ಮತ್ತೆ ಒಂದೇ ಆಯ್ತು, ಅದೇ ಹೇಳಿದ್ದು. ಸುಮ್ಮನೆ ಆಗಿ ಹೋಗಿಬಿಟ್ಟು. ಅಂದರೆ ಇಲ್ಲದ್ದನ್ನ ಹೇಳಿದರೆ ನಿಮಗೆ ಇಲ್ಲದ್ದು ಬರುತ್ತೆ. ಏನು ನೀವು ಒಪ್ಪದ್ರಿಂದ ತರಗಿ ಬರುತ್ತೆ ಅಂತ ಚೆನ್ನಾಗಿ ಉತ್ತರ ಕೊಟ್ಟು ಕಲಿಸಿದ್ರು. ಈ ತರದಲ್ಲಿ ತಿಳಿದು ಸಂದೇಹ ಮಾಡದೆ ಸರ್ವ ಮೂರ್ತಿಗಳ ಕೂಡಿಪದು ಬಿಂಬನಲ್ಲಿ, ಎಲ್ಲವನ್ನ ಬಿಂಬಮೂರ್ತಿಯಲ್ಲಿ ಕೊಡಿಸಬೇಕು. ಮರ್ತ್ಯರ ಆರಂಭಿಸಿ ಯಾರ್ಯಾರು ಕೊಡಿಸೋಣ? ಓನ್ಲಿ ಮನುಷ್ಯರು ಇಲ್ಲ ಅಂದ್ರು, ಎಲ್ಲ ಪ್ರಾಣಿಗಳದ್ದು ಕೊಡಿಸು ಅಂದ್ರು. ಎಲ್ಲ ಪ್ರಾಣಿಗಳು ಯಾವ್ಯಾವ ತಗೊಳ್ಳಿ, ಏನು ಬೇಕಾದ್ರೂ ತಗೋ ಅಂದ್ರು. ಬ್ಯಾಕ್ಟೀರಿಯಾ ಮೊದಲುಕೊಂಡು ಕೌಂಟ್ ಮಾಡ್ಲಿಕ್ಕಾದ್ರೆ ನೋಡು ಅಂದ್ರು. ಮರ್ತ್ಯಾರಂಭಿಸಿ ಸಕಾಲ ಬರೀ ಚೇತನ ಅಲ್ಲ ಜಡದಲ್ಲೂ ನಿಂತಿದೆ. ಎಲ್ಲರೂ ಬಂದು ಚಿಂತಿಸಂದ್ರು ಸಕಲ ಜಡ ಚೇತನ 84 ಲಕ್ಷ ಜಾತಿಗಳನ್ನು ಅದರಲ್ಲಿ ಜೀವರಾಶಿಗಳ ಬ್ರ್ಯಾಂಡ್ ಶರೀರಗಳ ಬ್ರ್ಯಾಂಡ್ನ 84 ಲಕ್ಷ ಆ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಎಷ್ಟು ಕೋಟಿ ಬಂದಾರು ಬರೀ ಶರೀರಗಳ ವೆರೈಟಿ 84 ಲಕ್ಷ. ಉತ್ತಮ ಉತ್ತಮ ಬಗೆಯ ನರಿತು ಅವರಂತೆ ಸ್ತುತ್ಯ ಹರಿಮೂರ್ತಿಗಳು ಐಕ್ಯ ತಿಳಿಯೋ ಐಕ್ಯ ತಿಳಿ ಅಂದ್ರು. ತಿಳಿಬೇಕು ಅಂತ ಹೇಳಿದಾಗ ನಾವು ಶುರು ಮಾಡಿದ್ವು ಎಲ್ಲಾ ದೇವತೆಗಳು ಅವರಲ್ಲಿರುವ ದೇವರ ಮೂರ್ತಿ ಕೂಡಿಸಿದ್ವು. ಹಾ ಅವೆಲ್ಲ ತಗೊಂಡು ಹೋಗಿ ಎಲ್ಲ ಪ್ರಾಣಿಗಳ ಬಿಂಬ ಮೂರ್ತಿ ಚಿಂತನೆ ಮಾಡಿದ್ವು ಅದರಲ್ಲೂ ದೇವತೆಗಳ ಮೂರ್ತಿಗಳನ್ನು ಕೂಡಿಸಿದ್ವು. ನಿಮ್ಗೆಲ್ಲರೂ ಚಿಂತನೆ ಮಾಡಿದೆ ನಿಮ್ದೆಲ್ಲ ದೇವರ ಮೂರ್ತಿಗಳು ಚಿಂತನೆ ಮಾಡಿದೆ ನಾಯಿಗಳದ್ದೆಲ್ಲ ಚಿಂತನೆ ಮಾಡಿದ್ದೆ ನಿಮ್ದು ತಗೊಂಡು ಹೋಗಿ ಅಲ್ಲಿ ಸೇರಿಸಿದೆ ತಪ್ಪು ಅಂದ್ರು. ಯಾಕೆ ಅಂದ್ರೆ ಯಾವ ಪ್ರಾಣಿ ಚಿಕ್ಕದು ಯಾವ ಪ್ರಾಣಿ ದೊಡ್ಡದು ಅಂದ್ರೆ ಯೋಗ್ಯತೆಯಲ್ಲಿ ಆಕಳು ಎಲ್ಲದಕ್ಕಿಂತ ದೊಡ್ಡದು ಯೋಗ್ಯತೆಯಲ್ಲಿ. ಹಾಗೆ ಹಾಗೆ ಪ್ರಾಣಿಗಳು ಅಲ್ಲಿ ನಂತರ ಮನುಷ್ಯರು ಮನುಷ್ಯರ ಆದ್ಮೇಲೆ ದೇವತೆಗಳು ಹೀಗೆ ಅವರವರ ದೇವರ ಮೂರ್ತಿ ಎಲ್ಲ ದೇವರ ಮೂರ್ತಿ ಒಂದೇ ಆದರೆ ಆ ಸೇರಿಸುವ ಬಗೆ ಉತ್ತಮ ಉತ್ತಮ ಆ ರೀತಿ ತಿಳ್ಕೊಂಡು ಸೇರಿಸಬೇಕು. ತತ್ವವಿದು ತಿಳಿಯದಲೇ ಈ ತತ್ವ ತಿಳಿಯದಲೇ ಕೋಟ್ಯಾಧಿಕ ಜೀವರಿಗೆ ವಿತ್ತ ಅನ್ನ ಮೊದಲಾದ ದಾನಗಳನ್ನು ಇತ್ತರೇನು ಫಲವು ಏನ್ ಫಲವಯ್ಯ ಏನು ಫಲವಿಲ್ಲ ಇದೆ ಅಲ್ಪ ಪುಣ್ಯಗಳಿಂದ ಮತ್ತೆ ಮತ್ತೆ ಬರುವ ಭೂಮಿಯಲ್ಲಿ ಸ್ವಲ್ಪ ಪುಣ್ಯ ಬರುತ್ತೆ ಏನು ದಾನ ಮಾಡಿದ್ರು ಏನ್ ಮಾಡಿದ್ರು ಮತ್ತೂ ಸ್ವರ್ಗಕ್ಕೆ ಹೋಗ್ತಾನೆ ಅಲ್ಲೇನೋ ಚೂರು ಕಾಲ ಇರ್ತಾನೆ ಮತ್ತೂ ಉರುಳಿ ಬೀಳುತ್ತಾನೆ. ಮೃತ್ಯುವಿಗೆ ಸಮವಾದ ದುಃಖಗಳು ಮೀರುವನೆ ದುಃಖ ಬಿಟ್ಟಿದ್ದಲ್ಲ ಬಂದ್ರು ಮತ್ತೂ ಬೀಳಬೇಕು. ಅಷ್ಟೇ ಅಲ್ಲ ಎಷ್ಟು ನೀವು ಈ ಜ್ಞಾನ ಪಡೆಯದೆ ಸಾಧನೆ ಮಾಡಿದರೆ ದೇವರು ನಿಮ್ ಕಡೆ ಮುಖ ಎತ್ತಿ ನೋಡಲ್ಲ. ಈ ಜ್ಞಾನ ಪಡೆಯದೆ ಈ ರೀತಿಯಾಗಿ ತಿಳ್ಕೊಳ್ಳದೆ ನಾನಾ ಸಾಧನೆ ಮಾಡಿದ್ದೇ ಮಾಡಿದ್ದೆ ಜಪ ಮಾಡಿದ್ದೇ ಮಾಡಿದ್ದಿನ ಹತ್ತು ಸಾವಿರ ಐಗ್ರೀವ ಮಂತ್ರ ವರಾಹ ಮಂತ್ರ ಎಲ್ಲ ದೇವರು ಕೂಡ ಆಶ್ಚರ್ಯ ಪಡುವಂಗೆ 10,000 20,000 ಲಕ್ಷ ಮಾಡಿದ್ದೇ ಮಾಡಿದ್ದು ಎಲ್ಲ ಮಾಡಿದ್ದೆ ಎಲ್ಲ ಮಾಡಿದ್ರು ಕೂಡ ದೇವರು ಇಲ್ಲಿ ಕೂತಿದ್ರೆ ಅಲ್ಲಿ ನಾವು ಬರ್ತಾ ಇದ್ರೆ ಹೇಳ್ತಾರೆ ಪ್ಲೀಸ್ ಡು ನಾಟ್ ಎಂಟರ್ ಅಂತ ದೊಡ್ಡ ಹಾಕಿರ್ತಾರೆ. ಯಾಕಪ್ಪ ಮನುಷ್ಯ ಮಾಡಿದೆ ಔಷಧ ಮಾಡಿದೆ ಮನೆ ತುಂಬಾ ಹೊಗಳಾಗಿತ್ತು ಮನೆಯೆಲ್ಲ ಕಪ್ಪಾಗಿದ್ದು ನಾವು ಔಷಧ ಮಾಡಿದ್ದಕ್ಕೆ ಇಷ್ಟೆಲ್ಲ ಬೋರ್ಡ್ ಇಟ್ಕೊಂಡು ಹೋಗ್ತೀವಿ ಎಲ್ಲ ಔಷಧೇವ ಬೈಹರಣ ಏನು ನಾನಾ ರೀತಿ ತರ್ಪಣ ಎಲ್ಲ ಇದ್ದವರಿಗೂ ಕೊಟ್ಟ ತರ್ಪಣ ಎಲ್ಲ ಮುಗಿಸಿದ್ವು ಬೇಕಾದಷ್ಟು ಮಾಡಿದ್ವಿ ನಾವು. ಯಾಕೆ ನಮಗೆ ಎಂಟ್ರಿ ಇಲ್ಲ ಅಂದ್ರೆ ನೀ ಮಾಡಿದ್ದಕ್ಕೆ ಜುಜುಬಿ ಪುಣ್ಯ ಬಂದಿದೆ ದೇವರು ನಿನ್ನ ಮುಖ ನೋಡಲ್ಲಂತೆ ಪ್ಲೀಸ್ ಗೆಟ್ ಲಾಸ್ಟ್ ಅಂತ ಹೇಳ್ತಾರೆ. ಆದರೆ ಅಲ್ಲಿ 4-5 ಡಸ್ಟ್ ಬಿನ್ ಇರುತ್ತೆ ಡಸ್ಟ್ ಬಿನ್ ಯಾರು ಒಳಗೆ ಕೂತಿರುವಂತ ಈ ವಿದ್ಯೆ ತಿಳ್ಕೊಂಡು ದೇವರನ್ನೇ ಚಿಂತನೆ ಮಾಡಿ ದೇವರೇ ಬೇಕು ಅಂದವರು ಈ ಹೊರಗಿನ ಏನದಲ್ಲ ಅದನ್ನ ಬೇಡ ಬೇಡ ಅಂತ ಡಿಸ್ಕಾರ್ಡ್ ಮಾಡಿರ್ತಾರೆ ಅವೆಲ್ಲ ಡಸ್ಟ್ಬಿನ್ನಲ್ಲಿ ಹಾಕಿರ್ತಾರೆ. ಪ್ಲೀಸ್ ಟೇಕ್ ದಮ್ ಗೆಟ್ ಲಾಸ್ಟ್ ಅಂತ ನಿಮ್ಗೇನು ಬೇಕೋ ಆ ಡಸ್ಟ್ಬಿನ್ ಅಲ್ಲಿ ನೀ ಮಾಡಿದ ಪುಣ್ಯಗಳಿಗೆ ನೀ ಮಾಡಿದ ಜಪ ವ್ರತ ಅನುಷ್ಠಾನಕ್ಕೆ ಆ ಡಸ್ಟ್ಬಿನ್ ಅಲ್ಲಿ ಹಾಕಿದ್ದಾರೆ ಅದು ತಗೊಂಡು ಹೋಗು ದೇವರು ಬೇಕು ಇಲ್ಲಿ ಕೂಡ್ತೀನಿ ಅಂತ ಬರಬೇಡ ಅಂತ ಹೇಳಿಬಿಡ್ತಾರೆ. ಆ ಮಾತು ಒಂದ ಮಾತು ಹೇಳ್ತಾರೆ ಎತ್ತಲಿದ್ದರೇನು ಹರಿ ವಿಮುಖನೋ ದೇವರು ನಿಮ್ ಮುಖ ನೋಡಲ್ಲ ಅಂದ್ರು. ಯಾಕೆ ಈ ಜ್ಞಾನ ಪ್ರಧಾನ ಅಲ್ಲಯ್ಯ ಈ ಜ್ಞಾನ ಶೋಷದಾಸರು ಮಾಡಿದ್ದು ಮಿಕ್ಕವರು ಬ್ರಹ್ಮದೇವರು ಮೊದಲು ಮಾಡಿದ್ದು ಇದನ್ನ ಈ ಚಿಂತನೆಯನ್ನ ಬ್ರಹ್ಮದೇವರು ಮೊದಲುಕೊಂಡು ಪ್ರೇವರತರಾದರು ನಾರದರು ಎಲ್ಲ ಭಾಗವತದಲ್ಲಿ ಇದೇ ಮಾಡಿಕೊಂಡು ಬಂದದ್ದು. ಎಲ್ಲಾ ಯತಿಗಳು ನಾವು ಗಡ್ಡ ಬೀಳುವ ಎಲ್ಲಾ ಯತಿಗಳು ಎಲ್ಲಾ ದಾಸರು ಇದನ್ನೇ ಅನುಷ್ಠಾನ ಮಾಡಿಕೊಂಡು ಬಂದ್ರು. ಎಲ್ಲಾ ಸಾಧನೆಗಳಿಗೂ ಇದು ಕಿರೀಟಪ್ರಾಯವಾದ ಸಾಧನೆ ಇದು ಮಾಡಿ ಎಲ್ಲ ಮಾಡಿದರು. ನಾವು ಎಲ್ಲ ಮಾಡಿ ಇದು ಬಿಟ್ರೆ ಅಲ್ಲ ಯಾಕ್ರಿ ಬಿಟ್ರೆ ಬಿಟ್ರೆ ಅಂತ ನಾವು ಬಿಡ್ತೀವ ಅಂದ್ರೆ ನೀವು ಬಿಡಲ್ಲ ಬಸವೇಶ್ವರ ಮಾತ ಸಂಘದವರು ಬಹಳ ಒಳ್ಳೆಯವರು ಹೇಳಿದ್ದೇನೆ ಮಾಡಿಬಿಡ್ತೀರಾ. ಯಾರಾದರೂ ಬಿಟ್ರೆ ಒಂದು ವೇಳೆ ಬಿಡಬೇಕು ಅಂತ ಕಲಿ ಆಲೋಚನೆ ಕೊಟ್ರೆ ಬೇಡ ಅಂತ ಹೇಳ್ತಾ ಇದ್ದಾರಷ್ಟೇ. ನಿತ್ಯ ತೃಪ್ತನಾದ ಗುರು ವಿಜಯ ವಿಠಲರೇಯ ಎತ್ತಿ ನೋಡನು ಮುಖವು ಎಂದಿಗನ್ನ ಇಷ್ಟಕ್ಕಿಂತ ಹೇಳ್ಬೇಕಂದ್ರೆ ಹೇಳ್ತಾರೆ. ಇಷ್ಟು ಮಾಡೋರು ದೇವರು ನಮ್ ಕಣ್ಣು ನೋಡ್ಲಿ ಅಂತ. ನೀನ್ ಮುಖವೇ ನೋಡಲ್ಲ ಅಯ್ಯ ಈ ಜ್ಞಾನ ಇಲ್ಲದಿದ್ದರೆ ಅಂದ್ರೆ ಇದನ್ನ ಅನುಷ್ಠಾನ ಮಾಡಬೇಕೋ ಇಲ್ವೋ? ಚುಟುಕಾಗಿ ಸುಲಭವಾಗಿ ನಿತ್ಯ ಅನುಷ್ಠಾನ ಮಾಡ್ಲಿಕ್ಕಾಗುತ್ತೆ. ಇನ್ನು ಹೇಳ್ತಾರೆ ಕೊನೆಗೆ ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ, ಇದು ಇದು ಪರಮ ಗೌಪ್ಯವಯ್ಯ ಗುಹ್ಯಾ ಗುಹ್ಯೋತ್ತಮ. ಸೀಕ್ರೆಟ್ ಅಲ್ಲಿ ಸೀಕ್ರೆಟ್, ಡೆಡ್ ಸೀಕ್ರೆಟ್ ಅಂತ ಹೇಳ್ತಾರೆ. ಅಲ್ಲ ರೀ, ಡೆಡ್ ಸೀಕ್ರೆಟ್ ಅಂತ ಹೇಳ್ತೀರಾ, ಮೈಕ್ ಮುಂದೆ ಕೂತು ಹೇಳ್ತೀರಾ, ಇದೇನು ಡೆಡ್ ಸೀಕ್ರೆಟ್ ಅಂದ್ರೆ? ಹಾ, ಅದೇ ಸೀಕ್ರೆಟ್ ಅಂದ್ರೆ ಏನದು? ಇದು ಯಾರ ತಲೆಗೆ ಸೇರಬೇಕೋ ಅವರಿಗೆ ಹೋಗುತ್ತೆ. ಪಬ್ಲಿಕ್ ಅಲ್ಲಿ ಹೇಳಿದ್ರು ಕೂಡ ಎಷ್ಟು, ಒಂದು 10,000 ಜನ ಕೂತಿದ್ರು, ಹೇಳಿಬಿಟ್ರೆ ಎಲ್ಲರೂ ಮಾಡ್ತಾರೆ ಅಂತಲ್ಲ. ಕೇಳಿದ ಮೇಲೆ ಕ್ಯಾಟಗರಿ ಬರುತ್ತೆ. ಕೇಳೋಷ್ಟು ಕಾಲ ಕೇಳಿಬಿಟ್ಟು ಬಹಳ ಚೆನ್ನಾಗಿ ಹೇಳಿದ್ದೀರ ಆಚಾರ್ಯ, ಸಂತೋಷ ಆಯಿತು, ಕೃಷ್ಣಾರ್ಪಣ, ಮತ್ತು ಮುಖವೂ ಹಾಕಲ್ಲ ಈ ಅನುಸಂಧಾನಕ್ಕೆ. ಇನ್ನ ಕೆಲವರು ನೋಡೋಣ ಬಿಡು ಅಂತ ಪರಿಸ್ಥಿತಿ ಬಂದ್ರೆ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಇನ್ನ ಕೆಲವರು ಮಾಡೋಣ ಅಂತ ಹೋಗ್ತಾರೆ, ಪಕ್ಕದಲ್ಲಿ ಒಗ್ಗರಣೆ ಕೊಡೋಗಿರ್ತಾರೆ, ಸಾಕ್ ಬಿಡ್ರಿ ಇವೆಲ್ಲ ಮಾಡ್ತಾ ಕೂತ್ರೆ ಡಾಕ್ಟರ್, ನಾವು ಮಾಡ್ಕೊಂಬೋದು ಸಾಕಾಗಿದೆ, ಮತ್ತಿಲ್ಲ ಯಾಕೆ, ಹೌದು ಬಿಡಪ್ಪ ಸುಮ್ಮನೆ ಯಾಕೆ ಅಂತ ಅವನಲ್ಲೇ ಬಿಸಾಡಿ ಹೋಗ್ಬಿಡ್ತಾರೆ. ಹೇಗೆ ಈ ಎಲೆಕ್ಷನ್ ಪಾಂಪ್ಲೆಟ್ ಕೈಯಲ್ಲಿ ಕೊಟ್ಟ ಕಾಲಕ್ಕೆ ಅವನೆದುರಿಗೆ ಹಾಕ್ಲಿಕ್ಕೆ ಇಲ್ಲ, ಅವನು ಹಂಗ ಓದ್ಕೊಳ್ಳಿ ಹಿಂಗೆ ಹಾಕ್ತಾರಲ್ಲ, ಆ ತರ ಸ್ವಲ್ಪ ಮುನ್ನಕ್ಕೆ ಹೋಗಿ ಇದನ್ನ ಪಕ್ಕಿ ಹಾಕ್ಬಿಡ್ತಾರೆ ಅಲ್ವಾ. ಇನ್ನ ಕೆಲವರಿಗೆ ಮಾತ್ರ ಚೂರು ಅನುಷ್ಠಾನ ಮಾಡೋಣ ಅಂತ ಬರುತ್ತೆ, ಕೆಲವರಿಗೆ ಮಾತ್ರ ಹೊಟ್ಟೆಯಲ್ಲಿ ಉರಿ ಹೇಳುತ್ತೆ. ಇಷ್ಟು ಕಾಲ ಬದುಕಿದೆ, ಚೂರು ಸಾಧನ ಇಲ್ಲ, ಇದು ಸಿಕ್ತೀವಾಗೆ ಇದನ್ನ ಮಾಡಬೇಕಪ್ಪ ಅಂತ ಹೊಟ್ಟೆಯಲ್ಲಿ ಸಂಕಟ ಹುಟ್ಟುತ್ತೆ. ಅದ್ಭುತವಾಗಿ ಸಾಧನೆ ಮಾಡುತ್ತಾರೆ ಅವರಿಗಾಗಿ ಹೇಳಿದ್ದು ಅಂತ ಹೇಳ್ತಾರೆ. ಇದು ಪರಮ ಗೌಪ್ಯವಯ್ಯ ಗುಹ್ಯಾ ಗುಹ್ಯೋತ್ತಮ ಆದಿತೇಯ ವಿದ್ಯವಿದು ಅಧರರಿಗೆ ಯೋಗ್ಯವಲ್ಲ. ಮೋದ ತೀರ್ಥ ಮದಾನುಗರಾಗಿದ್ದ ಸುಜನರ ಪಾದಕ್ಕೆರಗಿ ಬೇಡಿಕೊಂಬೆ ದುರುಳರಿಗೆ ಪೇಳಸಲ್ಲ. ದುರುಳರು ಯಾರು? ಯಾರು ಗುಂಡಾಗಳೆಲ್ಲ ಇರ್ತಾರಲ್ಲ ಅವರಲ್ಲ, ಅವರಲ್ಲ, ಕೇಳಿ ಮಾಡದೇ ಇರೋರು ದುರುಳರು. ಕೇಳಿ ಅನುಷ್ಠಾನ ಯಾರು ಮಾಡಲ್ಲೋ ಅವರು ದುರುಳರು, ಅವ್ರು ಹೇಳಬೇಡಿ ಎಂದರು. ಅಲ್ಲ, ಮತ್ತೆ ನೀವು ಒಂದು ಬಸವೇಶ್ವರನ ಮಾರ್ಗದಲ್ಲಿ ವಾರದಿವಸ ಹೇಳಿದ್ರಲ್ಲ ಅಂದ್ರೆ ನೀವೆಲ್ಲರೂ ಮಾಡ್ತೀರಂತೆ. ಶೇಷದಾಸರಿಗೆ ದೃಢವಾದ ನಂಬಿಕೆ, ಯಾಕೆಂದ್ರೆ ಎಲ್ಲರೂ ಸಜ್ಜನರೇ, ಒಳ್ಳೆ ಸಾಧನೆ ಮಾಡ್ತೀರಾ, ನಾನು ನೋಡ್ತಾ ಇದ್ದೇನಲ್ಲ, ಆ ನಂಬಿಕೆಯಿಂದ ಬಂದು ಇಲ್ಲಿ ಹೇಳ್ತಾ ಇದ್ದೇನೆ ನಾನು. ಇಲ್ಲಾಂದ್ರೆ ಶೇಷದಾಸರು ನನ್ನ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ ಅಲ್ವಾ. ಅದು ಕಾರಣ ನನಗಾಗಿ ಆದ್ರೂ ಮಾಡಿಬಿಡಿ. ಸದಮಲ ಯಜ್ಞ ಶೇಷ ಶುನಕದ ಯೋಗ್ಯವಲ್ಲ, ಇದರಂತೆ ತಿಳಿಯುವುದು ಮನ್ನಿಸಿ ಕರುಣದಿ. ಆದರದಲ್ಲಿ ಹರಿ ಪದಗಳ ಭಜಿಸುವ ಬುಧರಿದು ಭಕು ತಿಳಿ ಸ್ವೀಕಾರ ಮಾಡುವುದು. ಇದೇ ಬಗೆ ತಿಳಿವರಿಗೆ, ತಿಳ್ಕೊಂಡವರಿಗೆ ಪುನರಪಿ ಜನ್ಮವಿಲ್ಲ. ಅಲ್ಲ, ಹಾಗಾದ್ರೆ ಈ ಜನ್ಮದಲ್ಲಿ ಏನೋ ಇದು ಅನುಷ್ಠಾನ ಮಾಡಿದು ಅಂದ್ರೆ ಜನ್ಮ ಡೈರೆಕ್ಟ್ ಮೋಕ್ಷಕ್ಕೆ ಹೋಗ್ತೀವಿ ಅಂದ್ರೆ ಅರ್ಥ ಆಗಲ್ಲ. ನೀಚ ಜನ್ಮಗಳು ಬರಲ್ಲ, ಒಳ್ಳೆ ಉತ್ತಮ ಉತ್ತಮ ಜನ್ಮಗಳೇ ಬರುತ್ತೆ. ಇದು ಎನ್ನ ಮಾತಲ್ಲ, ಶ್ರೀಹರಿ ವಾಕ್ಯ ಉಂಟು. ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಥಂತಿ ಚ. ಸೃಷ್ಟಿಗೆ ಬರಲ್ಲ, ಪ್ರಳಯ ಕಾಲದಲ್ಲಿ ಒದ್ದಾಡಲ್ಲ, ನನ್ನ ಹತ್ರೇ ಇರ್ತಾರೆ ಭಗವಂತ ಹೇಳ್ತಾ ಇದ್ದಾನೆ ಎಂದು ಇದು ಗ್ರಹಿಸಿ ಸುರರೆಲ್ಲ ಸುಖ ಬರುವರು ನಿತ್ಯ. ಇದು ತಿಳಿದ ಮಾನವರು ನರರಲ್ಲ ಸುರರೇ ಸರಿ. ವಿದುಷ್ಟಿ ವತ್ಸಲಾಂಚನ ಗುರು ವಿಜಯ ವಿಠಲರೆಯ ಬದಿಯಲ್ಲಿ ಇರುತ್ತಿಪ್ಪ. ಇದು ಗ್ರಹಿಸಿದವರಿಗೆ ಇನ್ನು ಕೊಳಗೆ ದೃಢವಾಗಿ ಹೇಳ್ತಾರೆ. ಹರಿಯ ಯಜಿಸು ಇನಿತು ಜನುಮದೊಳಗೆ ಒಮ್ಮೆ, ಒಮ್ಮೆ ಆದ್ರೂ ಈ ಚಿಂತನೆ ಮಾಡಿ. ಹರಿಯ ಯಜಿಸು ಇನಿತು ಜನುಮದೊಳಗೆ ಒಮ್ಮೆ, ಮರಳೆ ಬಾರದು ದೇಹ ಗುರು ವಿಜಯ ವಿಠಲ ಬಲ್ಲ. ಮತ್ತೆ ಇಷ್ಟು ಸ್ಟ್ಯಾಂಪ್ ಹಾಕಿ ನಮಗೆ ಗ್ಯಾರಂಟಿ ಕಾರ್ಡ್ ಯಾರ್ರಿ ಕೊಡ್ತಾರೆ? ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ನಾವೆಲ್ಲರೂ ಅದನ್ನ ಅನುಷ್ಠಾನ ಮಾಡೋಣ ಅಂತ ಹೇಳುತ್ತಾ ಇನ್ನ ಇದಕ್ಕೆ ಸಂಬಂಧಪಟ್ಟ ಸುಳಾದಿಯೇ ಎರಡನೆಯದು ಅಲ್ಲಿ ಇದೆ. ಆಲಿಸಿ ಕೇಳುವುದು ಆದರದಿಂದಲೇ ಅಂತ ಬರ್ತಾ ಇದೆ, ಅದನ್ನು ನಾಳೆ ನೋಡೋಣ. ಎಂಬಲ್ಲಿ ಶ್ರೀಕೃಷ್ಣಾರ್ಪಣ ಮಸ್ತು.